ಸಚ್ಚಿದಂ ಶಾಪಾನ್ ಮಣಿಗ್ರೀವ ವಿಮೋಚನ ಸ್ಮರಾಮಗ್ರಹಣಾದೇವಾನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾತ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೇಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾದಿರಾಜಪದದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯಗುರುನ್ ವಂದೇ ಮಂದೋಹಂ ದೇವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶಾಂಘ್ರಿಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರೇ ಶೇಷದಾಸಗುರುಂ ಭಜೇ. ನಿನ್ನೆವಳೆಗೂ ಶೇಷದಾಸರು ಮಾಡಿಕೊಟ್ಟಿರತಕ್ಕಂಥ ಮಖಸುಳಾದಿಯಲ್ಲಿ 9 ತಾಳಗಳನ್ನು ನೋಡಿದವು. ಈಗ ಎಲ್ಲರಿಗೂ ಅನುಕೂಲ ಆಗುವಂತೆ ವೆಬ್ಸೈಟಲ್ಲಿ ಈ ಬುಕ್ ಅಂತ ಒಂದು ಟ್ಯಾಬ್ ಕೊಟ್ಟಿದೆ. ಅದನ್ನು ಪ್ರೆಸ್ ಮಾಡಿದರೆ ನಿಮಗೆಲ್ಲರಿಗೂ ಕೂಡ ಸಂಸ್ಕೃತ, ಕನ್ನಡ, ತೆಲುಗು, ಇಂಗ್ಲೀಷು ಮೊದಲಾದ ಎಲ್ಲ ಭಾಷೆಗಳಲ್ಲಿ ಮಖಸುಳಾದಿಯನ್ನು ಅಲ್ಲಿ ಕೊಡಲಾಗಿದೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸುಳಾದಿ ಹೇಳುವಾಗ ನೋಡಿಕೊಳ್ಳಬಹುದು. ಅದೇ ಅಷ್ಟೇ ಅಲ್ಲದೆ ಈ ವಿರಾಟ್ ರೂಪದ ಚಿತ್ರಣ ಒಂದಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಯಾರು ಕೇಳಿದ್ರು. ಅದಕ್ಕಾಗಿ ಗೋಪಾಲದಾಸರು ಬರೆದಂಥ ವಿರಾಟ್ ರೂಪಿ ಭಗವಂತನ ಭಾವಚಿತ್ರ ಈಗ ಅಪ್ಲೋಡ್ ಮಾಡಲಾಯಿತು. ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇನ್ನು ಕೆಲವರು ಮೇಲ್ಸ್ ಕಳಿಸಿದ್ದಾರೆ, ಅಪ್ಲೋಡ್ ಮಾಡಿದ ಫೈಲ್ಸ್ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಚೂರು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಏನೋ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಆದಷ್ಟು ಬೇಗ ಸ್ವಲ್ಪ ಸಾಲ್ವ್ ಮಾಡಲಿಕ್ಕೆ ನೋಡ್ತೇವೆ. ಸರ್ವರ್ ಪ್ರಾಬ್ಲಮ್ ಚೂರು ಇದೆ ಡೌನ್ಲೋಡ್ ಮಾಡೋದಕ್ಕೆ, ಅದಕ್ಕೆ ಕ್ಯಾಪ್ ಅಂತ ಹಾಕಿದ್ದಾರೆ. ಅದಕ್ಕೆ ಅದರಿಂದ ಚೂರು ಸ್ಲೋ ಆಗಿ ಡೌನ್ಲೋಡ್ ಆಗುತ್ತೆ. ಅಂದರೆ ಒಮ್ಮೆಲೆ ಎಲ್ಲರೂ ಡೌನ್ಲೋಡ್ ಮಾಡ್ತಾ ಇದ್ರ ಕಾಲಕ್ಕೆ ಆ ಟೈಮಲ್ಲಿ ಮಾಡಲಿಕ್ಕಾಗಲ್ಲ, ಬೇರೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಮಾಡಲಿಕ್ಕಾಗುತ್ತೆ. ಇದನ್ನು 1-2 ದಿವಸದಲ್ಲಿ ನಾವು ಸಾಲ್ವ್ ಮಾಡಿ ನಿಮಗೆ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಫೆಸಿಲಿಟಿ ಕೊಡೋದಾಗುತ್ತೆ. ಮುಂದೆ ನೋಡಿದರೆ ಶೇಷದಾಸರು ಶಿರಸ್ಸಿನಿಂದ ಹಿಡಿದು ಹೃದಯ ಪರ್ಯಂತ ವರ್ಣನೆ ಮಾಡಿದ್ದು ನೋಡಿದವು. ಹಾಗಾದರೆ ಒಮ್ಮೆ ಸಿಂಹಾವಲೋಕನ. ಸಿಂಹಾವಲೋಕನ ಅಂದರೆ ಸಿಂಹ ಒಂದೇ ಸಮನೆ ಓಡುವುದಿಲ್ಲ, ಮಧ್ಯೆ ಮಧ್ಯೆ ಚೂರು ನಿಂತು ಹಿಂದೆ ಇನ್ನೇನಾದರೂ ಪ್ರಾಣಿ ಬರ್ತಾ ಇದೆಯಾ ಏನು ಅಂತ ನೋಡಿಕೊಂಡು ಓಡ್ತಾ ಇರುತ್ತೆ. ಅದೇ ಥರ ನಾವು ಕೂಡ ಇದು ಸಿಂಹಾವಲೋಕನ ನ್ಯಾಯ ಅಂತಾರೆ. ನಾವು ಕೂಡ ಒಂದೇ ಸಮನೆ ಹೋಗಬಾರದು. ನಾವು ಕಲ್ತದ್ದೇನು, ಆ ಸುಳಾದಿಯಲ್ಲಿ ಯಾವ ಯಾವ ಭಾಗ ಗೊತ್ತಾಯಿತು, ಅದನ್ನು ಎಷ್ಟು ಅನುಷ್ಠಾನಕ್ಕಿಟ್ಟು, ಅನುಷ್ಠಾನಕ್ಕಿಡುವ ಕಾಲಕ್ಕೆ ಬಂದ ಸಂಶಯಗಳೇನು, ಇವುಗಳನ್ನೆಲ್ಲ ನೋಡಿಕೊಂಡು ನಾವು ಪುನಃ ಮುಂದಕ್ಕೆ ಬರಬೇಕು. ಹಾಗೆ ನೋಡಿದರೆ ಮೊದಲಿನಿಂದ ಹೇಳಿದ್ದು ಶಿರಸ್ಸಿನ ಮೇಲೆ 12 ಅಂಗುಲದ ಮೇಲೆ ವೈಕುಂಠ, 12 ದಳದ ಕಮಲ, ಅಲ್ಲಿ ವಾಸುದೇವ ನಾಮಕ ಭಗವಂತ ನಿಂತಿದ್ದಾನೆ. ಮುಕ್ತ ಮುಕ್ತರಿಂದ ಸೇವಿತನಾಗಿದ್ದಾನೆ ಈ ಭಗವಂತ. ಅಲ್ಲಿಂದ ಇಲ್ಲಿ ಶಿರಸ್ಸಿನಲ್ಲಿ ವಾಸುದೇವ ನಾಮಕ ಭಗವಂತ ನಿಂತಿದ್ದಾನೆ, ಮುಕ್ತ ಮುಕ್ತರಿಂದ ಸೇವಿತನಾಗಿದ್ದಾನೆ. ಮುಂದಕ್ಕೆ ಹೋಗೋಣ, ಹಾಗಿಲ್ಲ. ನಿತ್ಯವೂ ಬೆಳಿಗ್ಗೆ ಚಿಂತನೆ ಮಾಡುವಾಗ ಕ್ರಮ ಹೇಗೆ, ಅನುಸಂಧಾನದ ಕ್ರಮ ಹೇಗೆ ಅಂದರೆ ನನ್ನ ಶಿರಸ್ಸಿನ ಮೇಲೆ, 12 ಅಂಗುಲದ ಮೇಲೆ, 12 ದಳ ಕಮಲದ ಸ್ಥಾನ ವೈಕುಂಠ, ಅಲ್ಲಿ ಮುಕ್ತಾಮುಕ್ತರಿಂದ ಸೇವಿತನಾದ ವಾಸುದೇವ ನಿನಗೆ ನಮೋ ನಮಃ. ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಸಲ್ಲಿಸಬೇಕು, ನಮಗಾಗಲ್ಲ. ಆದ್ದರಿಂದ ನಮಸ್ಕಾರವನ್ನಾದರೂ ಸಲ್ಲಿಸಿ ಪ್ರಾರ್ಥಿಸಿ ಮುಂದಕ್ಕೆ ಹೋಗಬೇಕು, ಇದು ಕ್ರಮ. ಇಲ್ಲದಿದ್ದರೆ ಪಕ್ಕ ಮನೆಯಲ್ಲಿ ವೆಂಕಟರಾಯರು ಯಾರಿದ್ದಾರಪ್ಪ, ವೆಂಕಟರಾಯರಿದ್ದಾರೆ, ಆ ಕೊನೆ ಮನೆ ಯಾರಿದ್ದಾರೆ, ಇನ್ನೊಬ್ಬರು ಸುಬ್ಬರಾಯರಿದ್ದಾರೆ, ಸೋಬಾಟ್ ಮುಂದಕ್ಕೆ ಹೋಗೋಣ, ಆ ಥರ ತಲೆ ಮೇಲೆ ದೇವರಿದ್ದಾರೆ, ಅಲ್ಲಿದ್ದಾರೆ ಗೋವಿಂದ, ಮುಂದಕ್ಕೆ ಹೋಗೋಣ. ಇಲ್ಲ, ಆ ಥರ ಅಲ್ಲ. ಇದು ಚಿಂತನ, ವಿಶೇಷವಾದ ಭಗವಂತನನ್ನ ಆ ಸ್ಥಾನದಲ್ಲಿ ನೆನೆಸಿ ನಮಸ್ಕಾರ ಮಾಡಿ, ಸ್ವಾಮಿ ನೀನೇ ನನಗೆ ನಿನ್ನ ನೆನಪು ಕೊಡಬೇಕು. ಪ್ರಹ್ಲಾದರಾಜರು ಹೇಳುತ್ತಾರೆ, ಮತಿರನ್ನ ಕೃಷ್ಣೇ ಪರತಸ್ವತೋಪಿ ವಾ. ದೇವರಲ್ಲಿ ಮನಸ್ಸು ಇನ್ನೊಬ್ಬರು ಹೇಳಿಕೊಟ್ರೆ ಬರಲ್ಲ, ನಾವಾಗಿ ಕಲ್ತರೂ ಬರಲ್ಲ. ದೇವ ತಾನಾಗಿ ನಮ್ಮ ಮನಸ್ಸು ಆತನ ಕಡೆ ತಗೊಂಡು ಹೋಗಬೇಕು. ಅದಕ್ಕೆ ಆ ವಾಸುದೇವ ನಾಮಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನನ್ನಲ್ಲಿ ಏನು ಆ ಮರವಿದೆ ನಿನ್ನ ಮರವು ಅದು ತೆಗೆದುಬಿಟ್ಟು ನಿನ್ನ ನೆನಪನ್ನು ಸದಾ ಕೊಡು. ನಿನ್ನ ಚಿಂತನೆ ಮಾಡಿದರೆ ಅಪಮೃತ್ಯು ಹೋಗುತ್ತೆ ಅಂತ ಹೇಳಿದ್ದಾರೆ. ಅಪಮೃತ್ಯು ಅಂದ್ರೆ ದೇಹ ಬಿಡುವುದು ಅಂತ ಅಷ್ಟು ಮಾತ್ರ ಅಲ್ಲ, ನಿತ್ಯ ಬರತಕ್ಕಂಥ ಮೃತ್ಯು ನಮಗೊಂದು ಕೂತಿದೆ, ದೇವರ ಮರವು ಅದನ್ನು ತೆಗೆದು ಬಿಡಯ್ಯ, ಸದಾ ನೆನಪು ಕೊಡುವಂತ ಹೀಗೆ ಹೆಜ್ಜೆ ಹೆಜ್ಜೆಗೂ ನಮ್ಮಲ್ಲಿರುವ ಒಂದೊಂದು ಪ್ರಾಂತದಲ್ಲಿ ಲೋಕದಲ್ಲಿರುವಂತಹ ದೇವರ ರೂಪಗಳನ್ನು ಗುರುತಿಸಿ ಚಿಂತಿಸಿ ನಮಸ್ಕಾರ ಮಾಡಿ ಆತನ ಪ್ರಾರ್ಥನೆ ಮಾಡಬೇಕು. ಇದು ನಾವು ಮಾಡಬೇಕಾದ ಕ್ರಮ. ಇದು ಅನುಷ್ಠಾನಕ್ಕಿಟ್ಟರೇನೆ ಅದರ ಬೆಲೆ ಗೊತ್ತಾಗುತ್ತೆ. ಅನುಷ್ಠಾನಕ್ಕಿಡದೆ ಬರೀ ಕೇಳಿ ಬಿಡುವುದಾದರೆ ಅದಷ್ಟೇ, ಅದು ಅಲ್ಲೇ ನಾವಿಲ್ಲೇ ಇರ್ತೇವೆ. ಆದ್ದರಿಂದ ಅದಷ್ಟು ಅನುಷ್ಠಾನಕ್ಕಿಡಲಿಕ್ಕೆ ಪೂರ್ಣ ಪ್ರಯತ್ನ ಮಾಡೋಣ. ಹಾಗಾದರೆ ಶಿರಸ್ಸಿನ ಮೇಲಿರುವಂತಹ ವಾಸುದೇವನಿಗೆ ನಮಸ್ಕರಿಸಿ, ನಂತರ ಶಿರಸ್ಸಿನಲ್ಲಿ ಬ್ರಹ್ಮರಂಧ್ರ, ಆ ದ್ವಾರದಲ್ಲಿ ಅಲ್ಲಿರತಕ್ಕಂಥ ಲೋಕ ಸತ್ಯಲೋಕ, ಆ ಲೋಕದಲ್ಲಿ 1000 ಕೇಸರಗಳಿಂದ ಕೂಡಿದ 1000 ದಳದ ಕಮಲವಿದೆ. ಅಲ್ಲಿ ಸಮಸ್ತ ಋಜುಗಳಿಂದ ಅವರ ಒಡೆಯರಾದ ಬ್ರಹ್ಮದೇವರಿಂದ ಪೂಜಿತನಾದ ಪುರುಷನಾಮಕ ಭಗವಂತ, 1000 ಶಿರಸ್ಸುಗಳು ಅಂದರೆ ಅನಂತ. ಇಲ್ಲಿ ಸಹಸ್ರ ಶೀರ್ಷ ಪುರುಷ ಅಂತ ಏನು ಪುರುಷನಾಮಕ ಭಗವಂತನ ಹೇಳಿದ್ದಾರೆ, ಅವನೇ ಇಲ್ಲಿ ನಿಂತಿದ್ದಾನೆ. ಸಂಶಯ ಬರುತ್ತೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅಂತ ಹೇಳಿದಾಗ ದೇವರಿಗೆ 1000 ತಲೆಗಳಿದ್ದರೆ ಕಣ್ಣುಗಳು ಎಷ್ಟಿರಬೇಕು? ಲೆಕ್ಕ ಪ್ರಕಾರ 2000 ಕಣ್ಣಿರಬೇಕು. ಆದರೆ ಸೂಕ್ತ ಹೇಳ್ತಾ ಇದೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಅಂತ ಹೇಳ್ತಾ ಇದೆ. 1000 ಕಣ್ಣುಗಳು, 1000 ತಲೆಗೆ ಎಷ್ಟಿರಬೇಕು? 2000 ಕಣ್ಣಿರಬೇಕು. ಒಂದೇ 1000 ಕಣ್ಣು ಅಂದ್ರೆ ಒಂದು ಕಣ್ಣಿದೆಯಾ ದೇವರಿಗೆ? ಹಾಗಲ್ಲ ಅರ್ಥ ಅಂದ್ರು. ಸಹಸ್ರ ಶಬ್ದಕ್ಕರ್ಥ ಅನಂತ ಅಂತ. ಅನಂತ ಶೀರ್ಷಗಳು, ಅನಂತ ಕೈಗಳು, ಅನಂತ ಪಾದಗಳಿಂದ ಕೂಡಿರತಕ್ಕಂಥ ಭಗವದ್ ರೂಪ, ಪುರುಷ ರೂಪ ಆ ಪುರುಷನಾಮಕ ಭಗವಂತನೇ ನಮ್ಮ ಶಿರಸ್ಸಿನಲ್ಲಿ ಕಮಲದಲ್ಲಿ ನಿಂತಿದ್ದಾನೆ, ಸಹಸ್ರಾರದಲ್ಲಿ. ಇಲ್ಲಿ 1000 ದಳಗಳಿಗೂ ದೇವರ 1000 ರೂಪಗಳು ನಿಂತಿವೆ. ಬೃಹತೀ ಸಹಸ್ರ ರೂಪಗಳು, ಒಂದೊಂದರಿಂದ ಪ್ರತಿಪಾದ್ಯವಾದ ವಿಶ್ವಾದಿ ಭಗವದ್ ರೂಪಗಳೆಲ್ಲ ನಿಂತಿವೆ. ಒಂದೊಂದು ದಳಕ್ಕೂ ಒಂದೊಂದು ರೂಪದಿಂದ ಎಲ್ಲಾ ರುಜುಗಳೂ ನಿಂತಿದ್ದಾರೆ, ಭಗವಂತನ ಉಪಾಸನೆ ಮಾಡುತ್ತಾ ಇದ್ದಾರೆ. ಅವರು ಮಾಡುವ ಅದ್ಭುತ ಉಪಾಸನೆಯನ್ನು ನೋಡಿ ಮೈಮರೆತು ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ ಮಿಕ್ಕ ದೇವತೆಗಳೆಲ್ಲ. ಯಾಕೆಂದ್ರೆ ಮಿಕ್ಕ ದೇವತೆಗಳಿಗೆ ಕನಸಲ್ಲೂ ಕೂಡ ಸಂಭವವಿಲ್ಲ, ಅಂದರೆ ಬ್ರಹ್ಮಾದಿ ರುಜುಗಳು ಮಾಡತಕ್ಕ ಪೂಜೆ, ಅವರು ಮಾಡತಕ್ಕ ಚಿಂತನೆ ಮಿಕ್ಕದ್ದು ಅವರಿಗೆ, ಮಿಕ್ಕ ದೇವತೆಗಳಿಗೆ ಬ್ರಹ್ಮಾದಿ ರುಜುಗಳು ಮಾಡತಕ್ಕಂಥದ್ದನ್ನ ಚಿಂತನೆ ಮಾಡಲಿಕ್ಕೂ ಇಲ್ಲ. ಅದನ್ನ ದಾಸರಾಯರು ಹೇಳುತ್ತಾರೆ, ಏನು ಧನ್ಯರು ಬ್ರಹ್ಮ ಗುರು ಪವಮಾನರಿರುವರು, ಈ ಪರಿಯಲಿ ರಮಾನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗದಿ ನೋಡಿ ಸುಖಿಪ ಮಹಾನುಭಾವರ ಭಾಗ್ಯವೆಂತೋ. ಭವಾನಿ ಧವನಿಗೆ ಅಸಾಧ್ಯವೆನಿಸಲು ನರರಪಾಡೇನು ಅಂತಾರೆ. ರುದ್ರಾದಿ ದೇವತೆಗಳಿಗೆ ಕನಸು ಕಾಣಲಿಕ್ಕೂ ಸಾಧ್ಯ ಇಲ್ಲ ಅಂಥ ಭಾಗ್ಯ ಬ್ರಹ್ಮಾದಿ ವಾಯುದೇವರಿಗೆ ಬ್ರಹ್ಮದೇವರಿಗೆ ರುಜುಗಣಸ್ಥರಿಗೆ ಇರತಕ್ಕಂಥದ್ದು. ಅವರು ಸದಾ ಭಗವಂತನ ಪ್ರತಿಯೊಂದು ಕಣಕಣದಲ್ಲಿ ವ್ಯಾಪಿಸಿದ ಭಗವದ್ ರೂಪವನ್ನು ನೋಡುತ್ತಾ ಆನಂದದಿಂದ ಉಪಾಸನೆ ಮಾಡತಕ್ಕಂಥವು. ಅವರು ಮಾಡುವ ಉಪಾಸನೆಯನ್ನು ನೋಡಿ, ಅವರು ಮಾಡುವ ಪೂಜೆಯನ್ನು ನೋಡಿ ಮಿಕ್ಕ ದೇವತೆಗಳೆಲ್ಲ ಇಂಥ ಭಾಗ್ಯ ಯಾರಿಗೆ ಸಿಗುತ್ತೆ ಅಂತ ಆನಂದ ಪಡ್ತಾ ಮೇಮರತ್ತು ನಿಂತಿರ್ತಾರೆ ಆ ನಮ್ಮ ಶಿರಸ್ಸಿನ ಮೇಲೆ ಆ ದೇವತೆಗಳನ್ನು ನೋಡುತ್ತಾ. ಇದನ್ನು ನಾವು ಚಿಂತನೆ ಮಾಡಬೇಕಂತೆ. ಚಿಂತನೆ ಮಾಡಿದರೆ ಶೀಘ್ರ ಅಪರೋಕ್ಷ ಜ್ಞಾನಕ್ಕೆ ಹಾದಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಸತ್ಯಲೋಕದಲ್ಲಿ ಬ್ರಹ್ಮಾದಿ ರುಜುಗಳಿಂದ ಪೂಜಿತನಾದ ಪುರುಷನಾಮಕ ಭಗವಂತನಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನಿನ್ನ ನೆನಪು ಕೊಡಯ್ಯ, ನಿನ್ನದೇ ಆದ ಪದಾರ್ಥಗಳನ್ನು ನಿನಗೆ ಕೊಡುವ ಭಾಗ್ಯ ನೀನೇ ಕೊಡು ಹರಿಯೇ ಅಂತ ಅವನಿಗೆ ಶರಣಾಗತರಾಗಿ ಇನ್ನ ಚೂರು ಕಳೆಗೆ ಬಂದರೆ ನಮ್ಮ ಫಾಲ ಭಾಗ, ಹಣೆಯ ಭಾಗ, ಆ ಹಣೆಯಲ್ಲಿ ಎರಡು ಹುಬ್ಬುಗಳ ಮಧ್ಯ ಪ್ರಾಂತ, ಅಲ್ಲಿ ತಪೋಲೋಕ, ಎರಡು ದಳದ ಕಮಲ. ಆ ಎರಡು ದಳದ ಕಮಲಗಳಿಗೆ ಎರಡು ದಳಗಳಿಗೂ ಬ್ರಹ್ಮ ವಾಯುಗಳು ನಿಂತಿದ್ದಾರೆ. ವಿಶೇಷವಾಗಿ ಭಗವಂತನ ಉಪಾಸನೆ ಮಾಡುತ್ತಾರೆ. ಅಲ್ಲಿರುವ ರೂಪ ಯಾವುದು ಅಂದರೆ ಗೋಪಾಲಕೃಷ್ಣ, ಉಗ್ರ ನೃಸಿಂಹಾತ್ಮಕ ಗೋಪಾಲಕೃಷ್ಣ ನಿಂತಿದ್ದಾನೆ. ಏನಿದು ಉಗ್ರ ನೃಸಿಂಹಾತ್ಮಕ ಗೋಪಾಲಕೃಷ್ಣ ಅಂದರೆ, ಉಗ್ರ ನೃಸಿಂಹ ರೂಪಗಳು, ಸಕ್ಕರೆ ಗೊಂಬೆಗಳು, ನೃಸಿಂಹ ರೂಪಗಳದ್ದು ಸಕ್ಕರೆ ಗೊಂಬೆಗಳು. ನಿಮಗೆ ಒಂದು 100 ಕೊಟ್ಟೆ, ಅಂಟನ್ನು ಕೊಟ್ಟೆ, ನಿಮಗೆ ಹೇಳಿದೆ ಆ ಗೊಂಬೆಗಳನ್ನು ಹೇಗೆ ಬೇಕಾದರೂ ಜೋಡಿಸಿ ಒಂದು ಕೃಷ್ಣನ ಮೂರ್ತಿಯನ್ನು ತಯಾರು ಮಾಡಿ ಎಂದೆ. ಆ ಚಿಕ್ಕ ಚಿಕ್ಕ ಗೊಂಬೆಗಳನ್ನೆಲ್ಲ ಒಟ್ಟು ಮಾಡಿ ಒಳಗು ಹೊರಗು ಎಲ್ಲ ಸೇರಿಸಿ ಕೊನೆಗೆ ನೀವು ತಯಾರು ಮಾಡಿದ್ದೇನಯ್ಯ ಅಂದರೆ ಗೋಪಾಲಕೃಷ್ಣ ಮೂರ್ತಿ. ಆ ಮೂರ್ತಿ ಹೇಗಿರುತ್ತೆ? ಮೇಲ್ನೋಟಕ್ಕೆ ಗೋಪಾಲಕೃಷ್ಣ, ಒಳಗೆಲ್ಲ ನರಸಿಂಹದೇವರ ಮೂರ್ತಿಗಳೇ ಆ ಗೊಂಬೆಗಳೇ ತುಂಬಿವೆ. ಇದನ್ನು ಹೇಳುತ್ತಾರೆ ನೃಸಿಂಹಾತ್ಮಕ ಕೃಷ್ಣ. ಒಂದು ವೇಳೆ ಕೃಷ್ಣಾತ್ಮಕ ನೃಸಿಂಹ ಅಂದರೆ ಚಿಕ್ಕ ಚಿಕ್ಕ ಕೃಷ್ಣ ರೂಪಗಳೆಲ್ಲ ಒಳಗೆ ತುಂಬಿರುತ್ತೆ, ಆ ರೂಪಗಳಿಂದ ತಯಾರಾದ ನರಸಿಂಹ ರೂಪ. ಇಲ್ಲಿ ನಿಂತದ್ದು ಯಾವುದು? ಒಂದು ಕೃಷ್ಣ ರೂಪ. ವಿಜಯದಾಸರು ಅದನ್ನೇ ಹೇಳುತ್ತಾರೆ, ಶೇಷದಾಸರು ಅದನ್ನೇ ಹೇಳುತ್ತಾರೆ. ಹಾಗಾದರೆ ಫಾಲಭಾಗದಲ್ಲಿ ಎರಡು ದಳದ ಕಮಲ, ತಪೋಲೋಕ, ಆ ಎರಡು ದಳಗಳಿಗೂ ಕೂಡ ಬ್ರಹ್ಮ ವಾಯುಗಳು ಭಗವಂತನ ಉಪಾಸನೆ ಮಾಡುತ್ತಾ ಇದ್ದಾರೆ. ಗರುಡ ದೇವರು ಗೋಪಾಲಕೃಷ್ಣ ಮೂರ್ತಿಯನ್ನ ಪೂಜಾ ಮಾಡುತ್ತಾ ಇದ್ದಾರೆ. ಈ ತಪೋಲೋಕದಲ್ಲಿ ಗರುಡಾಂತರ್ಗತನಾದ ಭಗವಂತನ ಚಿಂತನೆ ಯಾರು ಮಾಡುತ್ತಾರೋ ಅಂಥವರಿಗೆ ಭಗವಂತ ಕಾಲ ವ್ಯರ್ಥ ಹೋಗದೆ ಚಿಂತನೆ ಮಾಡುವಂತ ಭಾಗ್ಯ ಕೊಡುತ್ತಾನೆ. ಯದ್ಯಪಿ ನಮಗೆ ಎಷ್ಟು ವರ್ಷಗಳು ಬಂತೋ ಗೊತ್ತಿಲ್ಲ, 20, 30, 40, 50, 60 ಯಾರ್ಯಾರಿಗೆಷ್ಟು ವಯಸ್ಸು ಬಂದಿದೆ, ನಮ್ಮ ನಮ್ಮ ಮನಸ್ಸನ್ನ ಎದಮುಟ್ಟಿ ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಇಷ್ಟು ಕಾಲ ನಾವು ದೇವರ ಸ್ಮರಣೆ ಎಷ್ಟು ಮಾಡಿದವು ಅಂತ. ಕಾಲ ಎಲ್ಲ ವ್ಯರ್ಥ ಹೀಗೆ ಹೋಗಿದೆ, ಇನ್ನ ಮೇಲಾದರೂ ಕಾಲ ವ್ಯರ್ಥ ಆಗದಂತೆ ನಮಗಾಗಬೇಕು. ಹಾಗಾಗಬೇಕಾದರೆ ಗರುಡಾಂತರ್ಗತನಾದ ಭಗವಂತನನ್ನ, ಗರುಡ ದೇವರ ಒಳಗಿರುವ ಗೋಪಾಲಕೃಷ್ಣನನ್ನ ನಮ್ಮ ಫಾಲಭಾಗದಲ್ಲಿ ನೆನೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ನೆನೆದು ಅಲ್ಲಿರತಕ್ಕಂತಹ ಭಗವಂತನ ಸ್ತೋತ್ರ ಮಾಡಿ ನಂತರ ಚೂರು ಕೆಳಗೆ ಬರೋಣ. ಕೆಳಗೆ ಬಂದರೆ ನಂತರ ಇಂದ್ರಯೋನಿ, ಕಂಠದಲ್ಲಿ ಸ್ಥಾನ, ಕಿರುನಾಲಿಗೆಯ ಸ್ಥಾನ, ಕಿರುನಾಲಿಗೆಯಲ್ಲಿ ಆ ಪ್ರಾಂತದಲ್ಲಿರತಕ್ಕಂತಹ ಭಗವದ್ ರೂಪ, ಆ ಲೋಕ ಜನೋಲೋಕ, ಜನೋಲೋಕದಲ್ಲಿ ಇರತಕ್ಕಂಥದ್ದು ಷೋಡಶ ದಳ ಕಮಲ, 16 ದಳದ ಕಮಲ. ಆ 16 ದಳದ ಕಮಲದಲ್ಲಿ 16 ಚಂದ್ರ ಕಲಾಭಿಮಾನಿ ದೇವತೆಗಳಿದ್ದಾರೆ. ಆ ಚಂದ್ರ ಕಲಾಭಿಮಾನಿ ದೇವತೆಗಳೆಲ್ಲ ಚಂದ್ರಾಂತರ್ಗತನಾಗಿರತಕ್ಕಂಥ ದಧಿ ವಾಮನನನ್ನ ಉಪಾಸನೆ ಮಾಡುತ್ತಾ ಇದ್ದಾರೆ. ಚಂದ್ರಾಂತರ್ಗತನಾದ ಧದ್ವಾಭನನ್ನು ಉಪಾಸನೆ ಮಾಡತಕ್ಕಂಥ ಅವರ ಚಿಂತನೆ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ದೇಹದಲ್ಲಿ ಇರುವ ಸಕಲ ತಾಪಗಳು ಪರಿಹಾರ ಆಗ್ತಾ ಬರುತ್ತೆ. ಅಷ್ಟೇ ಅಲ್ಲದೆ ಆ ಜನೋಲೋಕ ಷೋಡಶದಳ ಕಮಲ, ಅಲ್ಲಿ ಪ್ರಧಾನ ಮೂರ್ತಿ ಲಕ್ಷ್ಮೀ ನಾರಾಯಣ ಪೂಜಾ ಮಾಡುವ ಮೂರ್ತಿ ಯಾರು? ದೇವತ ಅಂದರೆ ಲೋಕಾಧಿಪತಿ ಶೇಷದೇವರು. ಶೇಷಾಂತರ್ಗತನಾಗಿರತಕ್ಕಂಥ ಲಕ್ಷ್ಮೀ ನಾರಾಯಣನನ್ನ ಯಾರು ಚಿಂತನೆ ಮಾಡುತ್ತಾರೆ, ನಮಸ್ಕಾರ ಸಲ್ಲಿಸ್ತಾರೆ ನಿತ್ಯವೂ ಕೂಡ, ಆತನ ಸ್ಮರಿಸಿ ತಲೆಬಾಗಿ ನಮಸ್ಕಾರ ಮಾಡಿ ನಿನ್ನ ನೆನಪು ಕೊಡಯ್ಯ. ಎಷ್ಟು ಕೊಡಬೇಕು? ಬೆಳಗ್ಗೆ ಒಂದು 10 ನಿಮಿಷ ಇದು ಚಿಂತನೆ ಮಾಡುವಾಗ ಕೊಟ್ಟರೆ ಸಾಲದು. ದಿನದಲ್ಲಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಬರಬೇಕು. ಆ ಬರುವಾಗೆಲ್ಲ ಬೇಸರ ಇಲ್ಲದೆ ಬರಬೇಕು, ಆನಂದದಿಂದ ಬರಬೇಕು. ನಿನ್ನ ನೆನಪೇ ಆನಂದ. ಆ ಆನಂದದ ಮುಂದೆ ಮಿಕ್ಕ ಆನಂದಗಳೆಲ್ಲ ಯಾವುದೂ ಅಲ್ಲ ಎಂಬ ನಿಜವಾದ ಎಚ್ಚರ ಕೊಡಯ್ಯ ಅಂತ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಬೇಕು. ಆ ರೀತಿಯಲ್ಲಿ ನಮ್ಮ ಕಂಠದಲ್ಲಿರುವ ಶೇಷಾಂತರ್ಗತನಾಗಿರ್ತಕ್ಕಂಥ ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ನಮಗೆ ನಿಶ್ಚಯ ಜ್ಞಾನ ಎಂಬುದು ಬರ್ತಾ ಇದೆ. ನಂತರ ಕೆಳಗೆ ಬಂದರೆ ನಮ್ಮ ಉರಃ ಪ್ರಾಂತ, ಉರಸ್ಸಿನಲ್ಲಿ 12 ದಳ ಕಮಲ, ರುದ್ರಾಂತರ್ಗತನಾದ ಭಗವಂತ ನಿಂತಿದ್ದಾನೆ, ಲಕ್ಷ್ಮೀ ನಾರಸಿಂಹ. ಈ 12 ದಳಗಳಿಗೂ ಭಗವಂತನ 12 ರೂಪಗಳು ನಿಂತಿವೆ. ಹರಿಮಿಗಲಾದ ಹರಿನಾಮಕ ಮಿಕ್ಕ ಭಗವದ್ ರೂಪಗಳು ಮಿರುಗುತ್ತಿವೆ ನೋಡು, ಭೇದಗಳಿಲ್ಲದೆ ಅಂತ ತಿಳಿಸಿಕೊಟ್ರು. ಆ ರೀತಿಯಲ್ಲಿ 12 ದಳಗಳಿಗೂ ಭಗವಂತನ 12 ರೂಪಗಳು ನಿಂತಿವೆ. ರುದ್ರದೇವರು ಅಲ್ಲಿ ವಿಶೇಷವಾಗಿ ಲಕ್ಷ್ಮೀ ನಾರಸಿಂಹನ ಪೂಜೆಯನ್ನ ಮಾಡುತ್ತಾ ಇದ್ದಾರೆ ಅಂತ ತಿಳಿಸಿಕೊಟ್ರು. ಯಾರಾದರೆ ರುದ್ರದೇವರ ಚಿಂತನೆ ಮಾಡುತ್ತಾರೋ, ಉರಸ್ಸಿನಲ್ಲಿರುವ ರುದ್ರದೇವರ ಚಿಂತನೆ ಮಾಡುತ್ತಾರೋ ಅವರಿಗೆ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಅಂತ ಏನು ಹೇಳಿದ್ದಾರೆ, ಏಕಪ್ರಕಾರ ಧ್ಯಾನ ಎಂಬುದು ನಮಗೆ ಬರುತ್ತೆ. ದಾಸರು ಹೇಳುತ್ತಾರೆ, ಧ್ಯಾನದಲ್ಲಿ ಎಲ್ಲವೂ ಅಡಕ, ಧ್ಯಾನವಿಲ್ಲದಿರೆ ಎಲ್ಲವೂ ಅಡಕ ಅಂತ. ಧ್ಯಾನ ಮಾಡಲಿಲ್ಲ, ಮಿಕ್ಕೆಲ್ಲವೂ ಮಾಡಿದವು, ಸ್ನಾನ ಸಂಧ್ಯಾ ಪೂಜಾ ಎಲ್ಲ ಮಾಡಿದವು, ಧ್ಯಾನ ಮಾತ್ರ ಚೂರು ಹೊತ್ತು ಮಾಡಲಿಲ್ಲ. ಆವಾಗ ನಾವು ಮಾಡಿದ ಕರ್ಮ ಎಂಥ ಆಯ್ತು ಅಂದರೆ, ನನ್ನ ಮಾತಲ್ಲ ವಿಜಯದಾಸರ ಮಾತು ಹೇಳುತ್ತಾರೆ, ಕೋಣನೆದುರಿಗೆ ಕಿನ್ನರೆ ಮೀಟಿದಂತೆ. ನಾವು ಮಾಡಿದ ಕರ್ಮಾನುಷ್ಠಾನ ಎಲ್ಲ ಹೇಗಾಗುತ್ತೆ ಅಂದರೆ, ಒಂದು ವೀಣೆಯನ್ನು ತಗೊಂಡು ಹೋಗಿ ಒಂದು ಕೋಣದ ಎದುರಿಗೆ ಬಾರಿಸಿದರೆ ಅದಕ್ಕೇನಾದರೂ ಗೊತ್ತಾಗುತ್ತಾ? ನಿಷ್ಫಲ. ಅದೇ ಥರ ಧ್ಯಾನವಿಲ್ಲದ ಕರ್ಮಾನುಷ್ಠಾನ ನಿಷ್ಫಲ ಅಂತ ಹೇಳ್ತಾರೆ. ಆಗ ನಾವು ದಾಸರಿಗೆ ಮಾಡುವ ಪ್ರಶ್ನೆ ಒಂದೇ, ನಮ್ಮ ಬ್ಯುಸಿ ಲೈಫ್ ಇದೆ, ಬೆಳಿಗ್ಗೆದ್ದು ಓಡಿದರೆ ರಾತ್ರಿ ಮತ್ತು ಸೇರ್ತೇವೆ, ಧ್ಯಾನ ನಾವೆಲ್ಲಿ ಮಾಡಲಿಕ್ಕಾಗುತ್ತೆ ಅಂತ ನಾವು ಪ್ರಶ್ನೆ ಮಾಡಿದರೆ ದಾಸರು ನಮಗೆ ಉತ್ತರ ಕೊಡುತ್ತಾರೆ. ನಮ್ಮ ಹಂತಕ್ಕೆ ಇಳಿದು ಉತ್ತರ ಕೊಡುತ್ತಾರೆ. ದೀನನಾಗಿ 1 ನಿಮಿಷ ಧ್ಯಾನ ಮಾಡಲು ವಿಜಯ ವಿಠಲ ಒಲಿವ. ಅಲ್ಲಿ ಧ್ಯಾನ ಮಾಡಲಿಕ್ಕೆ ಹೊತ್ತು 1 ನಿಮಿಷ ಇದ್ರೂ ಸಾಕು. 1 ನಿಮಿಷ ಕಾಲವಾದರೂ ಎಡಬಿಡದ ಚಿಂತನೆ ಬಂತ ಅದು ಧ್ಯಾನ, ಬಿಟ್ಟು ಬಿಟ್ಟು ಬಂತ ಅದು ಧಾರಣ. ಖಂಡ ಸ್ಮೃತಿ ಧಾರಣ, ಅಖಂಡ ಸ್ಮೃತಿ ಧ್ಯಾನ. ಆ ಅಖಂಡ ಸ್ಮೃತಿ ಬರಬೇಕಾ? 1 ನಿಮಿಷವಾದರೂ ಎಡಬಿಡದೆ ಚಿಂತನೆ ಬರಬೇಕಾ? ಆ ಚಿಂತನೆ ರುದ್ರಾಂತರ್ಗತನಾದ ನಾರಸಿಂಹ ದಯಪಾಲಿಸ್ತಾನೆ. ಆದ್ದರಿಂದ ರುದ್ರಾಂತರ್ಗತನಾದ ನಾರಸಿಂಹನನ್ನ ನಾವು ಪ್ರಾರ್ಥನೆ ಮಾಡಿಕೊಂಡು ನಂತರ ಚೂರು ಕಳಗೆಳೆದ ಹೃದಯ ಪ್ರಾಂತ, ಆ ಹೃದಯದಲ್ಲಿ ಅಷ್ಟದಳದ ಪದುಮ ಹೇಗಿದೆ? ಉದಯಿಸುವ ಸೂರ್ಯನಂತೆ ಹೊಳೆಯುತ್ತಾ ಇದೆ. ಆ 8 ದಳಗಳಿಗೂ ಕೂಡ 8 ದಿಕ್ಪಾಲಕರು ನಿಂತಿದ್ದಾರೆ. 8 ದಿಕ್ಪಾಲಕರು ಅಂದರೆ ಇಂದ್ರಾದಿ ದಿಕ್ಪಾಲಕರು ನಿಂತಿದ್ದಾರೆ. ಅವರೆಲ್ಲರನ್ನು ಸ್ಮರಿಸಬೇಕು, ಅವರೆಲ್ಲರಿಗೂ ನಮಸ್ಕಾರ ಸಲ್ಲಿಸಬೇಕು, ಅವರಂತರ್ಗತ ಭಗವದ್ ರೂಪಗಳಿಗೂ ನಮಸ್ಕಾರ ಸಲ್ಲಿಸಬೇಕು. ಇಂದ್ರಾಂತರ್ಗತ ಪೂರ್ವ ದಿಕ್ಕಿನ ದಳದಲ್ಲಿ ಇಂದ್ರಾಂತರ್ಗತ ಉಪೇಂದ್ರ, ಅಗ್ನಿಯ ದಿಕ್ಕಿನಲ್ಲಿ ಅಗ್ನಿ ಅಂತರ್ಗತ ಪರಶುರಾಮ, ಯಮಧರ್ಮರಾಜರ ದಿಕ್ಕಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಯಮಧರ್ಮಾಂತರ್ಗತ ರಾಮಚಂದ್ರ, ನೈಋತ್ಯ ದಿಕ್ಕಿನಲ್ಲಿ ನಿರ್ವೃತ್ತಿಗಳಲ್ಲಿ ಜನಾರ್ದನ, ಪಶ್ಚಿಮ ದಿಕ್ಕಿನಲ್ಲಿ ವರುಣಾಂತರ್ಗತ ಮತ್ಸ್ಯಮೂರ್ತಿ, ವಾಯುವ್ಯ ದಿಕ್ಕಿನಲ್ಲಿ ಪ್ರವಾಹ ವಾಯುಗಳ ಅಂತರ್ಯಾಮಿ ಹಯಗ್ರೀವ, ಉತ್ತರ ದಿಕ್ಕಿನಲ್ಲಿ ಕುಬೇರಾಂತರ್ಗತ ಕಪಿಲಮೂರ್ತಿ, ಈಶಾನ್ಯ ದಿಕ್ಕಿನಲ್ಲಿ ರುದ್ರಾಂತರ್ಗತ ನಾರಸಿಂಹ, ಈ ರೀತಿಯಾಗಿ ಎಂಟು ದಿಕ್ಕುಗಳಿಗಿರತಕ್ಕಂತಹ ದೇವತೆಗಳನ್ನು ನಾವು ನೆನೆದು ಅವರಂತರ್ಗತ ಭಗವಂತನನ್ನು ಸ್ಮರಣೆ ಮಾಡಿ ನಂತರ ಕಮಲ ಮಧ್ಯ ಕರ್ಣಿಕ ಅಂದರೆ ಗಟ್ಟಿಯಾಗಿರುವ ಪ್ರಾಂತ, ಆ ಪ್ರಾಂತದಲ್ಲಿ ಭಗವದ್ ರೂಪ ನಿಂತಿದೆ. ಆ ರೂಪದ ಹೆಸರು ಮೂಲೇಶ ಅಂತ. ಈ ಕಮಲದ ಸುತ್ತು ಕಮಲದ ಆಕೃತಿಯಲ್ಲಿ ಹೃದಯಕ್ಕೆ ಆಧಾರವಾಗಿ ನಿಂತ ಮೂರ್ತಿಯೇ ಪ್ರಾದೇಶ. ಚೋಟುದ್ದದ ಮೂರ್ತಿ, ಚೋಟು ಅಂದ್ರೆ ಅಳತೆ ಎಷ್ಟು? ಹೆಬ್ಬೆರಳು ತೋರು ಬೆರಳು ಅಗಲ ಮಾಡಿದಾಗ ಆ ತೋರು ಬೆರಳಿನ ಅಗ್ರ ಮತ್ತು ಹೆಬ್ಬೆರಳಿನ ಅಗ್ರ ಆ ಎರಡಕ್ಕೂ ಮಧ್ಯೆ ಇರುವಂತ ಏನು ಉದ್ದ ಇರುತ್ತೆ ಸ್ಥಳ, ಆ ಉದ್ದಕ್ಕೆ ಅಳತೆ ಮಾಡಿದಾಗ ಎಷ್ಟು ಉದ್ದ ಬರುತ್ತೆ ಅದು ಚೋಟುದ್ದ. ಆ ಚೋಟುದ್ದದಷ್ಟು ವಿಶೇಷವಾದ ವಿಸ್ತಾರದಲ್ಲಿ ಹೃದಯ ಕಮಲಕ್ಕೆ ಆಧಾರವಾಗಿರುತ್ತಾನೆ ಪ್ರಾದೇಶ ನಾಮಕ ಭಗವಂತ. ಚತುರ್ಭುಜ ನಾರಾಯಣ ರೂಪ ಮೂಲೇಶ ನಾಮಕ ಭಗವಂತ ಕಮಲದೊಳಗಿರ್ತಾನೆ, ಕರ್ಣಿಕಾ ಮಧ್ಯದಲ್ಲಿರ್ತಾನೆ. ಹೇಗಿರ್ತಾನೆ? ಅಷ್ಟಭುಜ ನಾರಾಯಣ. ಈತನ ಪಾದದಲ್ಲಿ ಪ್ರಾಣದೇವರಿರ್ತಾರೆ, ಆ ಪ್ರಾಣದೇವರ ಪಾದದಲ್ಲಿ ಜೀವ ಇರ್ತಾನೆ. ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ ಮೂಲೇಶನ ಪಾದ ಮೂಲದಲ್ಲಿ, ಪವನನ ಪಾದ ಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ ಹೊದ್ದುಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಜೀವನ ಪ್ರಾಣದೇವರನ್ನ ಜೀವನ ಸಹಿತರಾಗಿ ಪ್ರಾಣದೇವರನ್ನ ದೇವ ಮೂಲೇಶ ನಾಮಕ ಭಗವಂತ ಆತ ಎಷ್ಟಿರ್ತಾನೆ ಪರಿಮಾಣ ಅಂದ್ರೆ ನಮ್ಮ ಹೆಬ್ಬೆರಳಿನ ಅಗ್ರದಷ್ಟು. ಅಷ್ಟೇ ರೂಪದಲ್ಲಿ ಆತನ ಪಾದದತ್ರೆ ಅಷ್ಟು ಚಿಕ್ಕ ಪ್ರಾಣದೇವರ ರೂಪ. ಆ ಚಿಕ್ಕ ಪ್ರಾಣದೇವರ ರೂಪದ ಪಾದದಲ್ಲಿ ನಾವು ಇರ್ತೇವೆ ಅಂತ ನಮ್ಮನ್ನು ಹೊತ್ತುಕೊಂಡು ಭಗವಂತ ಆ ಹೂವಿನ ಕಮಲದಲ್ಲಿ ಪೂರ್ವ ದಕ್ಷಿಣ ಮೊದಲಾದ ಎಲ್ಲಾ ದಳಗಳಲ್ಲಿ ಸಂಚಾರ ಮಾಡ್ತಾ ಬರ್ತಾ ಇರ್ತಾನೆ, ದಿನಾಗ್ಲೂ ಮಾಡುತ್ತಾನೆ. ಅಲ್ಲಿ ಹೇಳುತ್ತಾರೆ ಒಂದೊಂದು ದಳಕ್ಕೆ ಬಂದಾಗ ಒಂದೊಂದು ರೀತಿಯಾದ ಬುದ್ಧಿ ಬರುತ್ತೆ. ಇದನ್ನ ಹರಿಕಥಾಮೃತ ಸಾರದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಆದರೆ ನೋಡಿ, ಹರಿಕಥಾಮೃತ ಸಾರ ತುಂಬಾ ಸಲ ಪಾಠಗಳು ಕೇಳಿರ್ತೇವೆ, ಪ್ರವಚನಗಳು ಕೇಳಿರ್ತೇವೆ, ಪಾರಾಯಣಗಳು ಮಾಡಿ ಮುಗಿಸಿರ್ತೇವೆ. ಆದರೆ ಆ ಪಾರಾಯಣ ಮಾಡುವಾಗ ನಿಧಾನವಾಗಿ ಒಳಗಿರುವ ಈ ರೀತಿಯಲ್ಲಿ ಎಂಟು ದಿಕ್ಪಾಲಕರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಪಾರಾಯಣ ವಿಶೇಷವಾದ ಚಿಂತನೆ ಮಾಡುತ್ತಾ ಪಾರಾಯಣ ಮುಂದಕ್ಕೆ ಹೋದರೆ ಹೇಗಿರುತ್ತೆ? ಏನೋ ಮುಗಿಸಬೇಕು ಅಂತ ಹೋದರೆ ಪಾರಾಯಣ ಹೇಗಿರುತ್ತೆ? ಅನುಸಂಧಾನ ಪೂರ್ವಕವಾಗಿ ಮಾಡಬೇಕು. ಅದಕ್ಕೆ ದಾಸರು ಹೇಳುತ್ತಾರೆ, ಅನುಭವಕ್ಕೆ ತಂದುಕೋ ಸಕಲ ಸಾಧನಗಳೊಳಗೆ ಇದೇ ಮುಖ್ಯ. ಪಾಮರ ಮನುಜರಿಗೆ ಪೇಳಿದರೆ ತಿಳಿಯದು ಬುಧರಿಗಲ್ಲದಲೇ ಅಂತ ಹೇಳುತ್ತಾರೆ. ಆದ್ದರಿಂದ ಪಾಮರ ಮನುಜರಿಗೆ ಹೇಳಬೇಕು. ಯಾರು ಪಾಮರ ಮನುಜರು? ಕೇಳಿದ್ದನ್ನ ಅನುಷ್ಠಾನಕ್ಕಿಡದೆ ಕೇಳಿ ಮಾತ್ರ ಬಿಡುವವರು. ಇವತ್ತೊಂದು ಗಂಟೆ ಪ್ರವಚನ ಕೇಳಿದೆ ಸಾಕು, ಈ ಜನ್ಮಕ್ಕಿಷ್ಟೇ ಸಾಕು, ನನಗೆ ಇನ್ನೇನು ಇಲ್ಲ ಅಂತ ಹೋಗ್ತಾರಲ್ಲ, ಆ ಕೇಳಿದ್ದನ್ನು ಅನುಷ್ಠಾನ ಮಾಡದೆ ಬಿಟ್ಟು ಬಿಡ್ತಾರಲ್ಲ, ಕೈಗೇನೋ ಕಷ್ಟಪಟ್ಟು ಮನೆಯಿಂದ ಬಂದು ಅಮೃತದಂತಹ ಪದಾರ್ಥ ಜ್ಞಾನ ನಾವು ಸಂಪಾದನೆ ಮಾಡಿದ್ದಾಯಿತು, ಮಾಡಿದ್ದೇನು, ಹೊರಗೆ ಬಂದು ಪಕ್ಕಕ್ಕೆ ಬಿಸಾಟಿ ಹಾಗೆ ಹೊರಟು ಹೋದದ್ದು, ಅದೇನು ಹಿಡಿಸಿಕೊಂಡಿಲ್ಲ. ಅದಕ್ಕೆ ಹೇಳ್ತಾರೆ, ದೇವರ ಜ್ಞಾನ ಬರುವುದೆಷ್ಟು ದುರ್ಲಭವೋ ಆ ಬಂದ ಜ್ಞಾನ ಅನುಷ್ಠಾನಕ್ಕೆ ಬರುವುದು ಅಷ್ಟೇ ದುರ್ಲಭ. ತುಂಬಾ ಜನದ ಕೈಯಲ್ಲಿಂದ ಆ ಜ್ಞಾನ ಸೋರಿ ಹೋಗ್ತಾ ಇರುತ್ತೆ, ಹಾಗೆ ಹೋಗದೆ ಮಾಡಿಕೊಳ್ಳಿ ಅಂತ ಎಚ್ಚರ ಕೊಡ್ತಾ ಇದ್ದಾರೆ. ಹಾಗಾದರೆ ಮೂಲೇಶ ನಾಮಕ ಭಗವಂತ ಆ ದಿಕ್ಪಾಲಕರಿಂದ ಪೂಜೆಗೊಳ್ಳುತ್ತ ನೋಡಿಕೊಳ್ಳುವರು. ಹತ್ತನೇ ತಾಳವನ್ನು ನೋಡಿಕೊಳ್ಳಿ. ಆ ದಿಕ್ಪಾಲಕರಿಂದ ಪೂಜೆಗೊಳ್ಳುತ್ತ ಪದೋಪದಿಗೆ ಬಂದು ಪ್ರಹರಿಯ ತಿರುಗುತ್ತ ಸದಾ ಕಾಲದಲ್ಲಿ ವಿಹಿತ ವಿಹಿತ ಮಾಡ್ಪ. ಪದೋಪದಿಗೆ ಮತ್ತು 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 ಭಗವಂತ ತಿರುಗ್ತಾನೇ ಇರ್ತಾನೆ. ಆ ತಿರುಗ್ತಾ ತಿರುಗ್ತಾ ಪುಣ್ಯ ಮಾಡಿಸಬೇಕಾದರೆ ಯಾವ ಕರ್ಮಾನುಸಾರ ನಮಗೆ ಪುಣ್ಯ ಮಾಡಿಸಬೇಕು ಆ ರೀತಿಯಲ್ಲಿ ಪುಣ್ಯ ಮಾಡಿಸ್ತಾನೆ, ಪಾಪ ಮಾಡಿಸ್ತಾನೆ. ಆ ರೀತಿ ತಾನೇ ವಿಶೇಷವಾಗಿ ತಿರುಗಾಡ್ತಾ ನಮಗೆ ಸಾಧನೆ ಮಾಡಿಸ್ತಾನೆ. ಪದೋಪದಿಗೆ ಬಂದು ಪ್ರಹರಿಯ ತಿರುಗುತ್ತ ಸದಾ ಕಾಲದಲ್ಲಿ ವಿಹಿತ ಅವಿಹಿತ ಮಾಳ್ಪ. ಇದು ಎಲ್ಲರಿಗೂ ಅಂದ್ರೆ ಹೌದು, ಇದು ಮೀರಲೋಷವಲ್ಲ, ವಿಧಿಭವ ನಿಜ್ಜರರು ಇದೇ ಮಾರ್ಗದಿಂದ ಸಂಚರಿಸುವರು. ಬ್ರಹ್ಮಾದಿ ದೇವತೆಗಳಿಗೂ ಇದೇ ರೀತಿಯಲ್ಲಿ ಭಗವಂತ ವಿಧಾನ ಮಾಡಿದ್ದಾನೆ. ಇದೇ ಮೂಲ ಪ್ರತಿಪದಕ್ಕೆ ಅಭಿಮುಖನಾಗಿ ಪ್ರಾಣ ಪಾದವ ಆಶ್ರಯಿಸಿ ಇಪ್ಪ ಜೀವ ತಾನು. ಇದೇ ಮೂಲೇಶನ ಪಾದಕ್ಕೆ ಅಭಿಮುಖವಾಗಿರತಕ್ಕಂತಹ ಪ್ರಾಣದೇವರು ಏನಿದ್ದಾರೆ ಅವರ ಪಾದವನ್ನು ಆಶ್ರಯಿಸಿಕೊಂಡು ಜೀವ ಇರ್ತಾನೆ. ಇನ್ನ ಈ ಕಮಲದ ಸುತ್ತು ಐದು ದ್ವಾರಗಳಿವೆ ಅಂತ ಹೇಳುತ್ತಾರೆ. ಐದು ದ್ವಾರದಲ್ಲಿ ಪಂಚರೂಪನಾದ ಬೋಧ ಮೂರುತಿ ಪ್ರಾಣರುಂಟು ಕೇಳಿ. ಐದು ದ್ವಾರದಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ಪ್ರಾಣದೇವರ ರೂಪ ನಿಂತಿದೆ. ಎಂಥ ರೂಪ ಅಂದರೆ ಬೋಧಮೂರುತಿ. ಬೋಧಮೂರುತಿ ಅಂದರೆ ಜ್ಞಾನ ಮುದ್ರೆಯನ್ನ ಕೈಯಲ್ಲಿ ಹಿಡಿದುಕೊಂಡು, ಕೈಯಲ್ಲಿ ಎರಡು ಕೈಯಲ್ಲಿ, ಒಂದು ಕೈಯಲ್ಲಿ ಅಭಯ ಮುದ್ರ, ಒಂದು ಕೈಯಲ್ಲಿ ಜ್ಞಾನ ಮುದ್ರ, ಆ ರೀತಿಯಾಗಿರತಕ್ಕಂಥ ಮುದ್ರೆಯನ್ನ ಹಿಡಿದುಕೊಂಡು ಉಪದೇಶ ಕೊಡುವಂಥ ಐದು ಪ್ರಾಣ ರೂಪಗಳು ನಿಂತಿವೆ ಇಲ್ಲಿ ವಿಶೇಷವಾಗಿ ಎಂದರು. ಈ ಮುದ್ರೆಗಳನ್ನು ಚೂರು ನೋಡಬೇಕು. ಒಂದು ಅಭಯ ಮುದ್ರ, ಭಯ ಪಡಬೇಡಿ ಅಂತ ಕೊಡುವ ಮುದ್ರ ಆದರೆ, ಇನ್ನೊಂದು ಜ್ಞಾನ ಮುದ್ರ ಅಂದ್ರು. ಹೆಬ್ಬೆರಳಿಗೆ ತೋರು ಬೆರಳನ್ನ ಸೇರಿಸಿ ಮಿಕ್ಕ ಮೂರು ಬೆರಳನ್ನು ಪ್ರತ್ಯೇಕಪಡಿಸಿದಾಗ ಬರುವುದೇ ಜ್ಞಾನ ಮುದ್ರ. ಇಲ್ಲಿ ಬರೀ ಹಾಗೆ ಹಿಡಿಯುವುದರಲ್ಲಿ ತಾತ್ಪರ್ಯ ಅಲ್ಲ, ಒಳಗೆ ವಿಶೇಷವಾಗಿರತಕ್ಕಂಥ ಅರ್ಥ ಕೂತಿದೆ. ಏನದು ಅಂದರೆ, ಹೆಬ್ಬೆರಳು ದೇವರನ್ನ ತೋರುತ್ತೆ, ತೋರು ಬೆರಳು ಜೀವ, ಇನ್ನ ಮೂರು ಬೆರಳು ಉಳಿದದ್ದು ಪ್ರಕೃತಿ, ಸತ್ವ ರಜಸ್ ತಮಸ್ಸು, ಮೂರು ಆದ ಪ್ರಕೃತಿ. ಈ ಜೀವ ದೇವರ ಕಡೆ ಹೋಗಬೇಕಾ ಪ್ರಕೃತಿಯ ಕಡೆ ಹೋಗಬೇಕಾ ಅಂತಿದ್ದಾಗ, ತೋರು ಬೆರಳು ಮಿಕ್ಕ ನಾಲ್ಕು ಬೆರಳಿಂದಲೇನೆ ಸಹಜವಾಗಿ ಬೆರೆತಿರುತ್ತೆ, ಮಿಕ್ಕ ಮೂರು ಬೆರಳಿಂದ ಈ ತೋರು ಬೆರಳು ಬೆರೆತಿರುತ್ತೆ, ಹೆಬ್ಬೆರಳಿಗೆ ದೂರವಾಗೇ ಇರುತ್ತೆ. ಆದರೆ ಸಂಸಾರದಿಂದ ಬಿಡುಗಡೆ ಆಗಬೇಕಾದರೆ ತೋರು ಬೆರಳು ಅಂದರೆ ಈ ತೋರು ಬೆರಳು ಏನಾಗಬೇಕು, ಈ ಮೂರು ಬೆರಳನ್ನು ಬಿಟ್ಟು ಹೆಬ್ಬೆರಳಿನ ಹತ್ತಿರ, ಹೆಬ್ಬೆರಳು ತೋರು ಬೆರಳತ್ತ ಬರಲಿಕ್ಕಾಗಲ್ಲ, ತೋರು ಬೆರಳೇ ಹೆಬ್ಬೆರಳತ್ತ ಬರಬೇಕು. ಏನು ಮಾಡಬೇಕು, ಬಾಗಿ ಬರಬೇಕು, ಬಗ್ಗಿದರೇನೆ ತೋರು ಬೆರಳು ಬಗ್ಗಿದರೇನೆ ಹೆಬ್ಬೆರಳಿನ ಜೊತೆಗೆ ಸೇರಲಿಕ್ಕಾಗುತ್ತೆ. ಹಾಗಾದರೆ ಜೀವ ಸತ್ವರಜಸ್ತಮೋ ಗುಣಗಳಲ್ಲಿ ಅಂದರೆ ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳ ಮೂರರ ಅಂಟನ್ನು ಬಿಡಿಸಿಕೊಂಡು ದೇವರ ಕಡೆಗೆ ಬಾಗಿದರೆ, ಅಥವಾ ದೇವರ ಕಡೆಗೆ ಬಾಗಿದರೆ ಇವನಿಗೆ ಆ ಮೂರರ ಅಂಟು ಹೊರಟು ಹೋಗುತ್ತೆ, ಭಗವಂತ ಸಿಗತಾನೆ. ಇದೇ ಜ್ಞಾನ ಮುದ್ರೆಯ ರಹಸ್ಯ ಅಲ್ಲ. ಇದೇನೋ ಸ್ವಲ್ಪ ಎಡವತ್ತಾ ಇದೆ. ಸತ್ವಗುಣ ಎಂಬುದು ಸಾಧನೆಗೆ ಉಪಕಾರವಾದ ಗುಣ ಅಂತ ಹೇಳುತ್ತಾರೆ. ಅಂಥದ್ದು ಸತ್ವಗುಣ, ಈ ಮೂರು ಬೆರಳಲ್ಲಿ ಸತ್ವಗುಣವೂ ಒಂದಿದೆ, ಅದನ್ನು ಬಿಡಿಸಿಕೋಬೇಕು, ಅದರ ಅಂಟನ್ನು ಬಿಡಿಸಿಕೋಬೇಕು ಅಂತ ಹೇಳ್ತೀರಲ್ಲ. ಈ ಪ್ರಕೃತಿಗೆ ಸಂಬಂಧಪಟ್ಟ ಸತ್ವಗುಣ ಆದರೂ ಕೂಡ ಅದು ನಮ್ಮ ಸಾಧನೆಗೆ ಕಾರಣ ಆಗುತ್ತಲ್ಲ, ಅದನ್ನು ಬಿಡಿಸ್ಕೋಬೇಕಾ ಅಂದರೆ ಹೇಳ್ತಾರೆ, ಈ ಮೂರು ಗುಣಗಳಲ್ಲಿ ಭಾಗಗಳಿವೆ. ಸತ್ವಗುಣದಲ್ಲೂ ಕೂಡ ಸೂಕ್ಷ್ಮ ಸತ್ವಗುಣ, ಸ್ಥೂಲ ಸತ್ವಗುಣ ಅಂತ ಎರಡು ಭಾಗ. ರಜೋಗುಣದಲ್ಲೂ ಕೂಡ ಸೂಕ್ಷ್ಮ ರಜೋಗುಣ, ಸ್ಥೂಲ ರಜೋಗುಣ ಅಂತ ಎರಡು ಭಾಗ. ತಮೋಗುಣದಲ್ಲೂ ಸೂಕ್ಷ್ಮ ತಮೋಗುಣ, ಸ್ಥೂಲತಮೋ ಗುಣ ಅಂತ ಎರಡು ಭಾಗ. ಸತ್ವಗುಣದ ಸೂಕ್ಷ್ಮ ಸತ್ವಗುಣ ಭಾಗ ಏನು ಮಾಡುತ್ತೆ, ದೇವರ ತತ್ವಜ್ಞಾನ ಕೊಡುತ್ತೆ. ಸತ್ವಗುಣದ ಸ್ಥೂಲ ಭಾಗ ಏನು ಮಾಡುತ್ತೆ ಅಂದರೆ ಈ ಸುತ್ತು ಇರುವ ಪ್ರಪಂಚದ ಸರಿಯಾದ ಜ್ಞಾನ ಕೊಡುತ್ತೆ. ಕಂಪ್ಯೂಟರ್ ಇದೆ, ಟಿವಿ ಇದೆ, ಫ್ರಿಜ್ ಇದೆ, ಅದರ ಕುರಿತು ಒಳ್ಳೆ ಜ್ಞಾನ ಕೊಡುತ್ತೆ. ಆ ಕೊಡುವುದರ ಮೂಲಕ ಆಶೆ ಹುಟ್ಟಿಸಿ ಕಟ್ಟಾಕುತ್ತೆ. ಯಾವುದು ಸತ್ವಗುಣವೇ. ಸತ್ವಗುಣದ ಸ್ಥೂಲ ಭಾಗ ಈ ರೀತಿ ಬಂಧನಕ್ಕೆ ಕಾರಣ ಆಗುತ್ತೆ. ಸತ್ವಗುಣದ ಸೂಕ್ಷ್ಮ ಭಾಗ ಬಂಧನಕ್ಕೆ ಕಾರಣ ಆಗಲ್ಲ, ಮೋಕ್ಷಕ್ಕೆ ಕಾರಣ ಆಗುತ್ತೆ. ಹಾಗೆ ರಜೋಗುಣದ ಸೂಕ್ಷ್ಮ ಭಾಗ ದೇವರ ಚಿಂತನೆ ಸಾಧನೆ ಮಾಡಲಿಕ್ಕೆ ಏನು ಕರ್ಮಗಳು ಮಾಡಬೇಕು, ಆ ಕರ್ಮಾನುಷ್ಠಾನದಲ್ಲಿ ಪ್ರೇರಣೆ ಮಾಡಿ ಕರ್ಮಾನುಷ್ಠಾನ ಆಗುವಂತೆ ನೋಡುವುದೇ ರಜೋಗುಣದ ಸೂಕ್ಷ್ಮ ಭಾಗ. ಅದು ದೇವರ ಕಾರ್ಯ ಆಗಲಿಕ್ಕಾಗುತ್ತೆ. ರಜೋಗುಣದ ಸ್ಥೂಲ ಭಾಗ ಹೊರಗಿನ ಸಾಮಾನ್ಯ ಎಲ್ಲಾ ಕೆಲಸಗಳಲ್ಲಿ, ಅಂದರೆ ಇವತ್ತು ಆಫೀಸಿಗೆ ಹೋಗಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಪ್ರಮೋಷನ್ ಪಡಿಬೇಕು, ಇನ್ನ ಮಿಕ್ಕ ಕೆಲಸ ಮಾಡಬೇಕು, ಅಲ್ಲಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು, ಈ ರೀತಿ ಹುರುಪನ್ನು ತಂದುಕೊಟ್ಟು ಪ್ರಾಪಂಚಿಕ ಪ್ರಪಂಚಕ್ಕೆ ಸಂಬಂಧಪಟ್ಟ ಸಕಲ ಕಾರ್ಯಗಳಲ್ಲಿ ನಮ್ಮನ್ನು ಚೆನ್ನಾಗಿ ಡ್ರೈವಿಂಗ್ ಫೋರ್ಸ್ ಆಗಿ ಕೆಲಸ ಮಾಡುವುದೇ ರಜೋಗುಣದ ಸ್ಥೂಲ ಭಾಗ. ಇನ್ನು ತಮೋಗುಣದ ಸೂಕ್ಷ್ಮ ಭಾಗದ ಕೆಲಸ ಏನು ಅಂದ್ರೆ ದೇವರ ಬಗ್ಗೆ ತಪ್ಪು ತಿಳುವಳಿಕೆ, ಅಜ್ಞಾನ ವಿಪರೀತ ಜ್ಞಾನಗಳನ್ನು ಹುಟ್ಟಿಸುತ್ತೆ. ತಮೋಗುಣದ ಸ್ಥೂಲ ಭಾಗ ಅದು ನಮಗೆ ಈ ಸುತ್ತೂ ಇರುವ ಪದಾರ್ಥಗಳದ್ದೇ ತಪ್ಪಾದ ತಿಳುವಳಿಕೆ ಕೊಟ್ಟು ನಮ್ಮನ್ನು ಕಳಗಾಕುತ್ತೆ, ಕಟ್ಟಿಹಾಕುತ್ತೆ. ಆದ್ದರಿಂದ ಈ ಮೂರು ಗುಣಗಳಲ್ಲೂ ಕೂಡ ನಾವು ಸತ್ವಗುಣದ ಸ್ಥೂಲ ಭಾಗದಿಂದ ಬರತಕ್ಕಂತಹ ಈ ಅಂಟೇನಿದೆ ಅದನ್ನು ಕಳ್ಕೊಳ್ಳಬೇಕು. ಅದನ್ನೇ ಈ ಜ್ಞಾನ ಮುದ್ರೆಯನ್ನು ತೋರಿಕೊಡ್ತಾ ಇದ್ದಾರೆ. ಐದು ದ್ವಾರದಲ್ಲಿ ಪಂಚರೂಪನಾದ ಬೋಧ ಮೂರುತಿ ಪ್ರಾಣರುಂಟು ಕೇಳಿ. ಐದು ದ್ವಾರಗಳಲ್ಲಿ ಬೋಧ ಮೂರುತಿಯಿಂದ ಬೋಧ ಮುದ್ರೆಯನ್ನು ಹಿಡಿದುಕೊಂಡಂತಹ ಪ್ರಾಣದೇವರು ಐದು ಜನರಿದ್ದಾರೆ. ಅದರಲ್ಲಿ ಯಾವ ಯಾವ ದ್ವಾರದಲ್ಲಿ ಯಾರ್ಯಾರಿದ್ದಾರೆ ಎಂದು ಹೇಳುತ್ತಾರೆ. ಮೊದಲ ದ್ವಾರದಲ್ಲಿ ಪ್ರಾಣನಾಶ್ರಯದಿ ಪುಷ್ಕರಾಜ್ಯರು ಅನಿರುದ್ಧನ ನೋಳ್ಪರಯ್ಯ. ಪೂರ್ವದ್ವಾರದಲ್ಲಿ ಪ್ರಾಣದೇವರನ್ನು ಆಶ್ರಯ ಮಾಡಿಕೊಂಡು ಪುಷ್ಕರಾದಿ ದೇವತೆಗಳೆಲ್ಲ ಆ ದ್ವಾರದಲ್ಲಿ ಬರುತ್ತಾರೆ, ಪ್ರಾಣದೇವರ ಉಪದೇಶವನ್ನು ಪಡೆಯುತ್ತಾರೆ, ಅನಿರುದ್ಧನ ಚಿಂತನೆ ಮಾಡುತ್ತಾರೆ ಎಂದು. ಇನ್ನ ದಕ್ಷಿಣ ದ್ವಾರದಲ್ಲಿ ಇಲ್ಲಿ ಸಂಶಯ ಬರುತ್ತೆ, ಅಲ್ಲ ನಮ್ಮಲ್ಲಿ ಮಾತ್ರನ, ಇಡೀ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೋ, ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ, ಅವರೆಲ್ಲರ ಹೃದಯದ ಕಮಲದ ಪೂರ್ವ ದ್ವಾರದಲ್ಲಿ ಇವರೆಲ್ಲ ಒಂದೊಂದು ರೂಪದಲ್ಲಿದ್ದು ಅಲ್ಲಿರುವ ಅನಿರುದ್ಧನ ನೋಡಿ ಉಪದೇಶ ಪಡೆಯುತ್ತಾರೆ ಅಂದರೆ ಒಂದು ಕಡೆ ಪಡೆದು ಸಾಲದ ಅವರ ಸಾಧನೆ ಆಗಲಿಕ್ಕೆ. ಆಯಾ ಜೀವಿಯಲ್ಲಿ ಅಲ್ಲಲ್ಲಿರುವ ಅನಿರುದ್ಧ ರೂಪಗಳನ್ನು ಅಲ್ಲಲ್ಲಿರುವ ಪ್ರಾಣದೇವರಿಂದ ದರ್ಶನ ಮಾಡುತ್ತಾ ಉಪದೇಶ ಪಡೆಯುವುದು ಅಂದರೆ ಅದೇನು ರಹಸ್ಯ? ಇಷ್ಟು ನಮ್ಮೊಳಗೆ ಎಲ್ಲಾ ಕಾರ್ಯ ಮಾಡಿಸುವರು ತತ್ವಾಭಿಮಾನಿಗಳು. ಹೇಗೆ ಮಾಡಿಸ್ತಾರೆ? ನಮ್ಮ ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು, ಮುಖದಲ್ಲಿ ಮುಖ ಇಟ್ಟು ಚೆನ್ನಾಗಿ ವ್ಯಾಪಿಸಿ ನಿಂತು ಒಬ್ಬರೊಳಗೊಬ್ಬರಿದ್ದು ನಮ್ಮೊಳಗೆ ನಿಂತಿರ್ತಾರೆ. ಎಲ್ಲರೂ ಸೇರಿ ನಮ್ಮ ಕೈ ಕಾಲುಗಳನ್ನು ಕದಲಿಸೋದು ಮೊದಲಾದ ಕಾರ್ಯ ಮಾಡಿಸ್ತಾ ಇರ್ತಾರೆ. ಅದರಲ್ಲೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಆಕ್ಸಿಡೆಂಟಲ್, ಏನೋ ಕ್ಯಾಜುವಲ್ ಆಗಿ ನಾನು ನಡೆಸ್ತಾ ಇದ್ದೀನಿ, ನಾನು ಮಾಡುತ್ತಾ ಇದ್ದೇನೆ ಅಂತಿರುತ್ತೆ. ಆದರೆ ನಾವು ಬೆಳಗ್ಗಿನಿಂದ ಕೈ ಕಾಲು ಎಷ್ಟು ಸಲ ಕದಲಿಸುತ್ತೇವೆ? ಆದರೆ ನಾವಲ್ಲ, ನಮ್ಮಲ್ಲಿ ದೇವತೆಗಳು ನಿಂತು ನಮ್ಮ ಮೂಲಕ ಕೈ ಕಾಲು ಕದಲಿಸುವಂತೆ ಮಾಡಿದ್ದಾರೆ. ಹಾಗಾದರೆ ನಮ್ಮ ಕೈ ಚೂರು ಹಾಗೆ ಕದಲಬೇಕಾದರೂ, ಹೀಗೆ ಕದಲಬೇಕಾದರೂ, ಕಾಲು ಹಾಗೆ ಕದಲಬೇಕಾದರೂ, ಹೀಗೆ ಕದಲಬೇಕಾದರೂ, ಆ ದೇವತೆಗಳೇ ನಮ್ಮಲ್ಲಿ, ಇದೆಲ್ಲ ಕೂಡ ಬಿಂಬ ಪ್ರತಿಬಿಂಬ ಭಾವ ಪ್ರಕರಣ ಅಂತ ಷೋಡಶಿಯಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹಾಗಾದರೆ ದೇವತೆಗಳೇ ಪ್ರತಿಯೊಂದು ಕೈಕಾಲು ಕದಲಿಸೋದೆಲ್ಲ, ಪ್ರತಿಯೊಂದು ಮೈನ್ಯೂಟ್ ಏನು ಆ ಚೂರು ಚೂರು ಚರಣವನ್ನು ಬರಬೇಕು ಅವರೇ ಮಾಡಿಸ್ತಾರೆ ಅಂತಾದರೆ ಅವರು ಹೇಗೆ ಮಾಡಿಸ್ತಾರೆ? ಅವರ ಖುಷಿ ಬಂದಂತೆ ಮಾಡಿಸ್ತಾರೋ ಅಥವಾ ಏನಾದರೂ ಲೆಕ್ಕ ಜಮ ಇದೆಯೋ ಅದಕ್ಕೆ? ಅಂದರೆ ನಮ್ಮ ಹಿಂದಿನ ಅನೇಕ ಜನ್ಮಗಳ ಕರ್ಮಗಳನ್ನು ಪಟ್ಟಿ ಮಾಡಿ ಆ ಪಟ್ಟಿಯಿಂದ ತೆಗೆದು ಈ ಜನ್ಮದಲ್ಲಿ ಈ ಜೀವ ಈ ದಿವಸ ಈ ಘಂಟೆ ಈ ನಿಮಿಷ ಈ ಕ್ಷಣ ತಲೆ ಹೀಗೆ ತಿರುಗಿಸಬೇಕು ಅಂತ ನಿಶ್ಚಯ. ಹಾಗೆ ಅವರು ತಿರುಗಿಸ್ತಾರೆ. ಹಾಗಾದರೆ ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಜೀವರಾಶಿಗಳಿದ್ದಾರೆ, ಅವರವರ ಲೆಕ್ಕ ಪ್ರಕಾರ ಪ್ರತಿಯೊಂದು ತಿರುಗಿಸಬೇಕಾದರೆ ಅದು ಅವರವರಿಗೆ ಎಟುಕುವ ಜ್ಞಾನವಲ್ಲ. ಪ್ರಾಣದೇವರೇ ಉಪದೇಶ ಕೊಡಬೇಕು. ಪ್ರತಿಯೊಂದು ದೇಹದಲ್ಲಿರುವ ತತ್ವಾಭಿಮಾನಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಕೂಡ ಈ ಜೀವಿಯಿಂದ ಈ ಕಾಲದಲ್ಲಿ ಇಂತಿಂಥ ಕೆಲಸ ಆಗಬೇಕು ಅಂತ ಉಪದೇಶಗಳು, ಅಲ್ಲಲ್ಲಿ ಭಗವಂತನ ಬಿಂಬರೂಪಿಯ ಚರ್ಯಗಳು, ಇದೆಲ್ಲ ಆ ದೇವತಾ ರಹಸ್ಯ. ಅಂಥದ್ದನ್ನೆಲ್ಲ ಪ್ರಾಣದೇವರು ಉಪದೇಶ ಕೊಟ್ಟರೆ ಪ್ರತಿಯೊಬ್ಬರ ಹೃದಯದಲ್ಲೂ ಅವರಿದ್ದುಕೊಂಡು ಆಯಾ ಜೀವಿಯಲ್ಲಿ ತಾವು ಮಾಡಿಸಬೇಕಾದ ಕರ್ಮಗಳ ರಹಸ್ಯ, ಅಲ್ಲಿ ಭಗವಂತನ ಗುಣಗಳು ಏನು ಉಪಾಸನೆ ಮಾಡಬೇಕು, ಇವೆಲ್ಲ ತಿಳಿದುಕೊಂಡು ಅವರು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಪ್ರತಿಯೊಬ್ಬ ಜೀವರ ಹೃದಯ ಕಮಲದಲ್ಲಿರುವ ಆ ಪೂರ್ವ ದಿಕ್ಕಿನಲ್ಲಿರುವ ಆ ದೇವರನ್ನು ನೋಡಿ ಆ ಜೀವಿಯಿಂದ ತಮ್ಮಿಂದಾಗಬೇಕಾಗಿದ್ದೇನೋ ಅವರವರು ತಿಳ್ಕೊಳ್ತಾ ಬರುತ್ತಾರೆ. ಪೂರ್ವ ದಿಕ್ಕಿನಲ್ಲಿ ಯಾರಿರ್ತಾರೆ, ಪುಷ್ಕರಾದಿ ದೇವತೆಗಳೆಲ್ಲ ಬರ್ತಾರೆ. ಅವರ ಅನಿರುದ್ಧನ ಪೂಜಾ ಮಾಡಿ ಆ ಕಾರ್ಯವನ್ನು ಭಗವಂತನ ಪೂಜಾ ಅಂತ ಮಾಡುತ್ತಾರೆ. ದೇವರ ದರ್ಶನ ಮಾಡಿ ಉಪದೇಶ ಪಡೆದು ಜೀವನಿಂದ ಕಾರ್ಯಗಳು ಮಾಡಿಸ್ತಾ ಆ ಕಾರ್ಯಗಳು ಮಾಡಿಸುವಾಗ ಆ ಕಾರ್ಯಗಳನ್ನ ದೇವರ ಪೂಜಾ ಅಂತ ಅರ್ಪಣೆ ಮಾಡುತ್ತಾರೆ, ಯಜ್ಞ ಅಂತ ಅರ್ಪಣೆ ಮಾಡುತ್ತಾರೆ. ಹಾಗೆ ಸುದಕ್ಷಿಣ ದ್ವಾರದಲ್ಲಿ ಅಪಾನಾಂತರ್ಗತ ಪ್ರದ್ಯುಮ್ನನ ನೋಲ್ಪಲು ಋಷಿಗಳೆಲ್ಲ, ದಕ್ಷಿಣ ದ್ವಾರದಲ್ಲಿ ಅಪಾನಾಂತರ್ಗತನಾದ ಪ್ರದ್ಯುಮ್ನನ ಋಷಿಗಳ ನೋಡಿ, ನಮ್ಮ ಹೃದಯದಲ್ಲಿ ಋಷಿಗಳು ನಿಂತಿದ್ದಾರೆ, ಭಗವಂತನ ದರ್ಶನ ಮಾಡಿ ಅಪರೂಪದ ವ್ಯಾಪಾರ ಮಾಡುತ್ತಾ ಇದ್ದಾರೆ ಅವರು. ನಮಗೆ ಕಾಲ ಕಾಲದಲ್ಲಿ ತತ್ವಜ್ಞಾನದ ಹಿನ್ನೆಲೆಯನ್ನು ಒಳಗೊಳಗೆ ಕೂತು ನಮ್ಮನ್ನು ಪ್ರೇರಣೆ ಮಾಡಿ ಮಾಡಿಸುವರೇ ಋಷಿಗಳು. ಅವರೆಲ್ಲ ನಮ್ಮ ಹೃದಯದಲ್ಲೇ ನಿಂತಿದ್ದಾರೆ. ದಕ್ಷಿಣ ದ್ವಾರದಲ್ಲಿ ಅಪಾನಾಂತರ್ಗತ ಪ್ರದ್ಯುಮ್ನನ ನೋಳ್ಪರು ಋಷಿಗಳೆಲ್ಲ. ನಂತರ ಬರುವಂಥದ್ದು ಕ್ರಮ ಪ್ರಕಾರ ಪ್ರದಕ್ಷಿಣಾಕಾರ ಬಂದರೆ ಪೂರ್ವ ದಕ್ಷಿಣ ಪಶ್ಚಿಮ. ಆದರದಲ್ಲಿ ಕೇಳೋ ಮೂರನೇ ದ್ವಾರದಲ್ಲಿ ಅರಿದಳ್ಳನ ವ್ಯಾನಾಂತರ್ಗತ ಸಂಕರ್ಷಣನ್ನ ವಿಧಿಯಿಂದ ನೋಳ್ಪರು ಪಿತೃದೇವತೆಗಳು. ಇಲ್ಲಿ ಮೂರನೇ ದ್ವಾರದಲ್ಲಿ ಆದರದಲ್ಲಿ ಕೇಳು ಅಂತ ಹೇಳ್ತಾ ಇದ್ದಾರೆ. ಇದು ಸುಮ್ಮನೆ ಏನೋ ಕ್ಯಾಜುವಲ್ ಆಗಿ ಕೇಳಿ ಹೋಗ್ಬೇಡಿ. ಅದ್ಭುತ ರಹಸ್ಯ, ನಾವೆಲ್ಲ ಉಪಾಸನೆ ಮಾಡಿ ಮಾಡಿ ಒಳಗೆ ಕಂಡಂತ ರಹಸ್ಯ ನಿಮ್ಮ ಕೈಗೆ ಕೊಡ್ತಾ ಇದ್ದೇವೆ, ಚೆಲ್ಲಬೇಡಿ ಅಂತ ಪದೇ ಪದೇ ಹೇಳುತ್ತಾರೆ. ಹೇಗೆ ತಾಯಿ ಮಗುವಿಗೆ ಯಾರೋ ಮಗು ಫಾರಿನ್ ಹೋಗ್ತಾ ಇದ್ದಾನೆ, ಮೊದಲನೇ ಸಲ ಫಾರಿನ್ ಹೋಗ್ಬೇಕು, ಅವರಮ್ಮನ ಆತರ ನೋಡಬೇಕು ನೋಡಬೇಕು, ಉಪ್ಪಿನಕಾಯಿ ಕಟ್ತಾಳೆ, ಚಟ್ನಿ ಪುಡಿ ಕಟ್ತಾಳೆ, ಎಲ್ಲ ಕಟ್ಟಿರ್ತಾಳೆ. ಆ ಹುಡುಗ ಹೊರೆಯಲಾರದಷ್ಟು ಬ್ಯಾಗ್ ತುಂಬಾ ತುಂಬಿರ್ತಾರೆ. ಅವನಿಗೆ ಒಂದು ಸಲ ಹೇಳ್ತಾರ, ಪದೇ ಪದೇ ಹೇಳ್ತಾ ಇರ್ತಾರೆ, ಇದು ತಗೋಪ್ಪ ಉಪ್ಪಿನಕಾಯಿ ತಿನ್ನು, ಅಲ್ಲಿಗೆ ಹೋಗು, ಚೆಲ್ಲಬೇಡ, ಯಾರಿಗೂ ಕೊಡಬೇಡ, ನೀನೇ ತಿನ್ನು. ಒಂದು ಸಲ ಹೇಳಿ ಆಯಿತು. ಇನ್ನೊಂದು ಸಲ ಮತ್ತು ಆ ಹುಡುಗ ಬಾತ್ರೂಮ್ನಿಂದ ಬಂದ, ಆವಾಗ್ಲೂ ಹೇಳ್ತಾರೆ. ಊರಿಗೆ ಹೊರಟ, ಆವಾಗ್ಲೂ ಹೇಳ್ತಾರೆ. ಆ ಫ್ಲೈಟ್ಗೆ ಏರಿಸಿದಾಗ ಆವಾಗ್ಲೂ ಹೇಳ್ತಾರೆ. ಮಗ ಹೇಳ್ತಾನೆ ಇರ್ತಾನೆ, ಅಮ್ಮ ಎಷ್ಟು ಸಲ ಹೇಳ್ತೀಯಾ ಮಾಡುತ್ತೇನೆ ಅಂತ. ಆದರೆ ಅಮ್ಮನಿಗೆ ಗೊತ್ತಿಲ್ಲವೇನು, ಮಗ ದೊಡ್ಡವನಾಗಿದ್ದಾನೆ, ಒಂದ್ಸಲ ಹೇಳಿದ್ರೆ ಸಾಕು ಅರ್ಥ ಮಾಡಿಕೊಳ್ತಾನೆ ಅಂತ. ಇಲ್ಲ, ಆತುರ ತಾಯಿಗೆ, ಮಾಡಿದ್ದು ಮಗನೇ ತಿನ್ನಬೇಕು ಅಂತ ಅಭಿಮಾನ, ಆ ಅಭಿಮಾನ ಉಕ್ಕಿ ಹರಿತಾ ಇರುತ್ತೆ. ಆ ಸ್ಥಾನದಲ್ಲೇ ದಾಸರಿದ್ದಾರೆ. ದಾಸರು ಹೇಳಿದ್ರು ಒಂದು ಸಲ ಮೊದಲನೇ ಕಾಲಕ್ಕೆ ಸುಳಾದಿಯಲ್ಲಿ, ಇದನ್ನ ಕೇಳಿ ಬಿಡಬೇಡಿ, ಆದರದಿಂದ ಮಾಡಿ ಅಂದ್ರು. ಮತ್ತು ಸುಳಾದಿ ಇನ್ನೊಂದು ಸ್ಥಳ ಶುರು ಮಾಡಿದ್ರು, ಮತ್ತು ಹೇಳಿದ್ರು. ನೋಡಿದಾಗ ಅನಿಸುತ್ತೆ ತಾಯಿಯಂತೆ ಹಿಂದೆ ಬಿದ್ದು ಹೇಳುತ್ತಾ ಇದ್ದಾರೆ. ಇದು ದೊಡ್ಡ ಉಪ್ಪಿನಕಾಯಿ ಮೂಟೆ ಚೆನ್ನಾಗಿ ಕೊಡತಾ ಇದ್ದಾರೆ. ಒಂದೊಂದು ಸುಳಾದಿಯ ತಾಳ ಅದ್ಭುತವಾದ ಗಂಟು, ಅದು ಕೊಟ್ಟು ಕೊಟ್ಟು ಹೇಳ್ತಾ, ಇದು ಮರಿಬೇಡಪ್ಪ, ಹಾಗೆ ಬಿಸಾಡಬೇಡ ಅಂತ. ಇಲ್ಲ, ಪ್ರಾಕ್ಟಿಕಲೇ ನೋಡಬೇಕಾದ್ರೆ ಅಮ್ಮ ಏನೋ ಅಷ್ಟು ಚೆನ್ನಾಗಿ ಕೊಟ್ಟಿರ್ತಾಳೆ. ಆ ಗಂಟೆಲ್ಲ ಹೊತ್ತುಕೊಂಡು ಹೋಗಿಟ್ಟ ಮಗ ಅಲ್ಲಿಗೆ ಹೋದ ಮೇಲೆ ಯಾವ ಹೋಟ್ಲಿಗೋ ಹೋಗ್ತಾ ಇರ್ತಾನೆ. ಅಲ್ಲಿ ತಿಂದು ಬಂದವನಿಗೆ ಉಪ್ಪಿನಕಾಯಿ ಏನ್ ರುಚಿ ಇರುತ್ತೆ, ಮನೆಯಲ್ಲಿ ಬಿದ್ದು ಕೊಳತು ಕೂತಿರುತ್ತೆ. ಅದಕ್ಕೆ ಹೇಳ್ತಾಳೆ, ಅಪ್ಪ ಮನೆಯಲ್ಲಿ ಒಂದು ಚೂರು ಅನ್ನ ಮಾಡಿಕೋ, ಇದು ತಿನ್ನು, ಬಹಳ ರುಚಿಯಾಗುತ್ತೆ ಅಂತ ಎಚ್ಚರ ಕೊಡುತ್ತಾಳೆ. ಅದೇ ದಾಸರು ಹೇಳ್ತಾ ಇದ್ದಾರೆ, ನಾವಿದು ಕೊಡ್ತಾ ಇದ್ದೇವೆ ಭಗವಂತನ ಪ್ರೀತಿ ಎಂಬ ವಿಶೇಷ ಅನ್ನ ಹಾಕೊಂಡು ತಿನ್ನಯ್ಯ, ಸಾಧನೆ ಮಾಡುವುದು ಒಂದು ಅನ್ನ ಹಾಕೊಂಡು ಇದು ತಿನ್ನು, ಚೆನ್ನಾಗಿರುತ್ತೆ, ಇದು ಬಿಟ್ಟು ನೀದನ್ನ ಪಕ್ಕಕ್ಕೆ ಬಿಸಾಡಿ ಹೋಟ್ಲಿಗೆ ಹೋಗಬೇಡ. ಹೋಟ್ಲಿಗೆ ಹೋಗೋದು ಅಂದ್ರೆ ಅರ್ಥ ಏನು? ಎಲ್ಲ ಪುಣ್ಯ ಕಾರ್ಯಗಳೇ ಮಾಡ್ತೇವೆ, ಹೊಟ್ಟೆ ತುಂಬುವ ಕಾರ್ಯಕ್ರಮನೇ ಮಾಡೋದೆಲ್ಲ ಏನು ಮಾಡ್ತೇವೆ? ಇಷ್ಟು ಕಾಲ ಮಾಡಿದ್ದು ಅದು ಬೇಕು ಇದು ಬೇಕು ಅಂತ ಕೇಳಿ ಕೇಳಿ ಮಾಡಿದ್ದು, ಅದನ್ನೆಲ್ಲ ಹೋಟ್ಲಾಗಿ ತಿನ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಮನೆಯಲ್ಲಿ ತಿನ್ಬೋದು, ಒಳ್ಳೆ ಉಪ್ಪಿನಕಾಯಿ ಹಾಕೊಂಡು ಒಂದು ಚೂರು ಅನ್ನ ಊಟ ಮಾಡಿದ್ರೆ ಸಾಕು, ಒಳ್ಳೆ ಹೊಟ್ಟೆ ತುಂಬುತ್ತೆ. ಅದನ್ನೇ ಹೇಳ್ತಾರೆ, ಹೇಳಿದ್ದನ್ನು ಅನುಷ್ಠಾನ ಮಾಡುವುದು ಮನೆಯಲ್ಲಿ ಊಟ. ಅದನ್ನು ಬಿಟ್ಟು ಬೇರೆ ಅನುಷ್ಠಾನ ಎಲ್ಲ ಮಾಡ್ಕೊಂತ ಆ ಅನುಷ್ಠಾನ ಮಾಡುವಾಗ ಕಂಡದ್ದೆಲ್ಲ ದೇವರನ್ನ ಬೇಡೋದು ಹೋಟೆಲಲ್ಲಿ ಊಟಕ್ಕೆ ಸಮಾನ. ಅದನ್ನೇ ತುಂಬಾ ಹೇಳ್ತಾರೆ, ದೇವರನ್ನ ನಾನಾ ರೀತಿ ಬೇಡಿ ಬೇಡಿ ಕಾಟ ಕೊಡ್ತಾ ಇದೆಯಲ್ಲ, ಏನು ಬೇಡ್ತಾ ಇದೆಯೋ ಗೊತ್ತಾ ನಿನಗೆ? ಪೂಜಾ ಮಾಡಿ ಸುಖ ಬೇಡ್ತಾ ಇದೀಯ. ಸುಖ ಅಂದ್ರೆ ಏನು? ವಿಷ, ದೇವರ ಸ್ಮರಣೆಯನ್ನ ಮರೆಸುವ ವಿಷ. ಇಷ್ಟು ಪೂಜೆ ಮಾಡಿ ಕೇಳಿದ್ದೇನು ದೇವರನ್ನ, ವಿಷ ಕೊಡು ವಿಷ ಕೊಡು ಅಂತ ಕೇಳ್ತಾ ಇದೀಯ, ಸರಿಯಾ ಅಂತ ಕೇಳ್ತಾರೆ. ಆ ರೀತಿಯಲ್ಲಿ ಆಧಾರದಲ್ಲಿ ಕೇಳೋ ಮೂರನೇ ದ್ವಾರದಲ್ಲಿ ಅರಿದಳ್ಳನ ವ್ಯಾಣಾಂತರ್ಗತ ಸಂಕರ್ಷಣನ್ನ ವಿಧಿಯಿಂದ ನೋಡ್ಪರು ಪಿತೃದೇವತೆಗಳು. ಮೂರನೇ ದ್ವಾರ ಪಶ್ಚಿಮ ದ್ವಾರದಲ್ಲಿ ಶತ್ರು ಸಂಹಾರಕನಾದಂತಹ ವ್ಯಾನಾಂತರ್ಗತನಾದ ಸಂಕರ್ಷಣನನ್ನ ಪಿತೃದೇವತೆಗಳು ವಿಧಿಯಿಂದ ನೋಡ್ಪರು. ಅಂದರೆ ವಿಶೇಷವಾಗಿ ವಾಯುದೇವರ ಮೂಲಕ ಭಗವಂತನ ಉಪಾಸನೆಯನ್ನು ವಿಶೇಷವಾಗಿ ಮಾಡುತ್ತಾರೆ. ನಂತರ ಮುದದಿಂದ ತಿಳಿಯುವುದು ನಾಲ್ಕನೇ ದ್ವಾರದಲ್ಲಿ, ಉತ್ತರ ದ್ವಾರದಲ್ಲಿ ಜಗದ ಸೂತ್ರ ನೆನಪ ಸಮಾನಾಂತರ್ಗತನಾದ ವಾಸುದೇವನ ತುತಿಪರು ಗಂಧರ್ವ ಗಣರು. ಜಗತ್ತಿಗೆ ಸೂತ್ರ ಯಾರು ಸಮಾನ? ಜಗದ ಸೂತ್ರ, ಜಗದ ಸೂತ್ರ ಅಂತ ನಾವು ನಮಗೆ ಗೊತ್ತು, ಆದರೆ ಹೇಗೆ ಸೂತ್ರ ಅಂತ ಗೊತ್ತಿಲ್ಲ. ಅದನ್ನೇ ಹೇಳ್ತಾರೆ ಸೂತ್ರ ಅಂತ ಹೇಳಿದರೆ, ಇಲ್ಲಿ ಪ್ರಾಣದೇವರು ಸಮಾನ ನಾಮಕ ಪ್ರಾಣದೇವರು ಎಲ್ಲರ ಶರೀರದಲ್ಲಿ ಇದ್ದುಕೊಂಡು ಆ ನಾಡಿಗಳಲ್ಲಿ ನಾವು ತಿಂದ ಅನ್ನದ ಸೂಕ್ಷ್ಮ ಭಾಗಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಅಲ್ಲಲ್ಲಿರುವ ಎಲ್ಲರಿಗೂ, ದೇವತೆಗಳಿಗೆ ದೇವತೆಗಳ ರೂಪ, ಭಗವಂತನಿಗೆ ಭಗವಂತನ ರೂಪ, ಆಯಾ ಭಾಗವನ್ನ ಭಗವಂತನ ಮುಂದಿಟ್ಟು ಎಲ್ಲ ದೇವರು ಸ್ವೀಕಾರ ಮಾಡಿ ಎಲ್ಲರಿಗೂ ಕೊಡುವಂತೆ ಮಾಡುತ್ತಾರೆ. ಈ ಸಮಾನ ನಾಮಕ ವಾಯುವೆ ಆ ಅನ್ನದ ರಸಗಳ ಭಾಗಗಳನ್ನ ಆಯಾ ಕಣ ಕಣದಲ್ಲಿರುವ ದೇವರ ರೂಪಗಳಿಗೆ ತೆಗೆದುಕೊಂಡು ಹೋಗಿ ಸ್ವಾಮಿ ಸ್ವೀಕಾರ ಮಾಡುವಂತ ದೇವರ ಮುಂದಿಡುವ ಮಹಾ ವಿಶೇಷ ಸೇವಕ. ಅದರಿಂದ ಇದು ಒಬ್ಬರಲ್ಲ, ಎಲ್ಲರಲ್ಲೂ ಸಮಾನ ನಾಮಕ ವಾಯುದೇವರು ಮಾಡುವ ಕೆಲಸ ಇದೆ, ಅದಕ್ಕೆ ಸೂತ್ರ ಅಂತ ಕರೆದರು. ಅದರಿಂದ ಜಗದ ಸೂತ್ರ ನೆನಪ ಸಮಾನಾಂತರ್ಗತನಾದ ವಾಸುದೇವನ ಗಂಧರ್ವರೆಲ್ಲ ಸ್ತೋತ್ರ ಮಾಡುತ್ತಾರೆ. ಹಾಗಾದರೆ ಪೂರ್ವದಲ್ಲಿ ಬಂದವರು ಯಾರು? ಪುಷ್ಕರಾದಿ ದೇವತೆಗಳು ಪ್ರಾಣಾಂತರ್ಗತ ಅನಿರುದ್ಧನ ಸ್ತೋತ್ರ ಮಾಡುತ್ತಾರೆ. ದಕ್ಷಿಣ ದ್ವಾರದಲ್ಲಿ ಸಮಸ್ತ ಋಷಿಗಳು ಅವರೆಲ್ಲರೂ ಕೂಡ ಅಪಾನಾಂತರ್ಗತ ಪ್ರದ್ಯುಮ್ನನ ಸ್ತೋತ್ರ ಮಾಡುತ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ವ್ಯಾನಾಂತರ್ಗತ ಸಂಕರ್ಷಣನ್ನ ಪಿತೃದೇವತೆಗಳು ನೋಡುತ್ತಾರೆ. ನಂತರ ಮುದದಿಂದ ತಿಳಿವದು ನಾಲ್ಕನೆಯ ದ್ವಾರದಲ್ಲಿ, ನಾಲ್ಕನೆಯ ಉತ್ತರ ದ್ವಾರದಲ್ಲಿ ಸಮಾನಾಂತರ್ಗತನಾದ ವಾಸುದೇವನನ್ನ ಗಂಧರ್ವಗಣರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಐದನೇ ದ್ವಾರ ಊರ್ಧ್ವ ಭಾಗದಲ್ಲಿಪ್ಪದು ಉದಾನಾಂತರ್ಗತ ಲಕ್ಷ್ಮೀ ನಾರಾಯಣನ ಮದನ ವೈರಿ ಮಿಕ್ಕ ಸುರರೆಲ್ಲ ವಂದಿಪರು. ಊರ್ಧ್ವ ಮೇಲ್ಭಾಗದಲ್ಲಿ ಒಂದು ದ್ವಾರ ಇದೆ, ಆ ದ್ವಾರದಲ್ಲಿ ಉದಾನಾಂತರ್ಗತನಾಗಿರತಕ್ಕಂಥ ಲಕ್ಷ್ಮೀ ನಾರಾಯಣನ ಮದನ ವೈರಿ ಅಂದರೆ ಮನ್ಮಥ ವೈರಿ ರುದ್ರದೇವರು, ಆ ರುದ್ರದೇವರೇ ಮೊದಲಾದ ಎಲ್ಲಾ ದೇವತೆಗಳು ಆ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ, ನಮಸ್ಕಾರ ಮಾಡುತ್ತಾರೆ. ನಂತರ ಹೇಳುತ್ತಾರೆ ಈ ರೀತಿಯಾಗಿ ನಾವು ಕೂಡ ದಿನಾಗ್ಲೂ ಬೆಳಿಗ್ಗೆ ಒಂದು 10 ನಿಮಿಷ ಪ್ರಶಾಂತವಾಗಿ ಕೂತು ಎಲ್ಲಾ ಲೋಕಗಳನ್ನ, ಅಲ್ಲಲ್ಲಿ ಕಮಲಗಳನ್ನ, ಅಲ್ಲಿ ಭಗವದ್ ರೂಪಗಳನ್ನ, ದೇವತೆಗಳನ್ನ ಚೂರು ಚಿಂತನೆ ಮಾಡೋಣ. ಅಪ್ಪ ನಾವು ಬ್ಯುಸಿ ಅಂತ ಹೇಳ್ತೀರಾ, ಎಷ್ಟು ಕಾಲ ಒಂದ್ ದಿವಸ ನಾವೇ ಹೊರಟು ಹೋಗ್ತೀವಿ, ಈ ಕಾರು, ನಮ್ಮ ಉದ್ಯೋಗ, ನಮ್ಮವರು ಎಲ್ಲ ಇಲ್ಲೇ ಇರ್ತಾರೆ, ನಾವು ಮಾತ್ರ ಇರಲ್ಲ. ಮೇಲೆ ಹೋದಾಗ ಯಮಧರ್ಮರಾಜರು ಕೇಳುತ್ತಾರೆ, ನೀನು ದೇವರ ಸ್ಮರಣೆ ಮಾಡಿ ಸಾಧನೆಯಲ್ಲಿ ಬ್ಯುಸಿಯಾಗಿರಬೇಕಾದವ, ನಿನ್ನ ಕಳಿಸಿದ್ದೇನು, ನೀ ಮಾಡಿದ್ದೇನು, ಕಂಡ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ದೇವರ ಸ್ಮರಣೆ ಬಿಟ್ಟು ಬರ್ತೀಯ ಅಂತ ಸಪರೇಟ್ ಸೆಕ್ಷನ್ನಲ್ಲಿ ಶಿಕ್ಷಾ ಕೊಡ್ತಾರಂತೆ ನಮಗೆ. ಆದ್ದರಿಂದ ಇದು ನಮ್ಮ ಉದ್ಧಾರಕ್ಕಾಗಿ ನಾವು ಮಾಡೋದು, ದಿನಾಗೂ ಒಂದು 10-15 ನಿಮಿಷ ಬೆಳಿಗ್ಗೆದ್ದ ಕೂಡಲೇ ಏನು ಸ್ನಾನ ಆದ ಮೇಲೋ ಸ್ನಾನಕ್ಕೆ ಮುಂದೆ ಆದರೂ ಚಿಂತನೆ ಮಾಡಬಹುದು. ಭಗವಂತನ ಚಿಂತನೆ ಮಾಡಿ ಪ್ರಶಾಂತವಾಗಿ ಕೂತು ಚಿಂತನೆ ಮಾಡಿ, ಆ ಕೂಡುವಾಗ ಪದ್ಮಾಸನದಲ್ಲಿ ಕೂಡಿ ಉಸಿರಾಟ ಸರಿಯಾಗಿ ಎಲುಬನ್ನು ಚೆನ್ನಾಗಿ ಅಂದರೆ ಬೆನ್ನೆಲುಬು ನಿಲ್ಲುವಂತೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಸ್ಥಿರವಾಗಿ ಕೂತ್ಕೊಳ್ಳಿ, ತಲೆ ಬಗ್ಗಿಸಬೇಡಿ, ಸರಿಯಾಗಿಡಿ, ಕಣ್ಣನ್ನ ಹುಬ್ಬಿನ ಮಧ್ಯದಲ್ಲಿ ಕೇಂದ್ರೀಕರಣ ಮಾಡಿ. ಹೆಚ್ಚಿಗೆ ಕಷ್ಟವೇನಿಲ್ಲ, ಒಂದು 10 ನಿಮಿಷ ಉಸಿರಾಟ ನಿಧಾನವಾಗಿ ತಗೊಳ್ಳಿ, ನಿಧಾನವಾಗಿ ಬಿಡ್ತಾ ಬನ್ನಿ. ಭಗವಂತ ಈ ಉಸಿರಾಟದ ಮೂಲಕ ನನ್ನೊಳಗಿರುವ ಎಲ್ಲ ದುಗುಡ ಟೆನ್ಷನ್ಸ್ ಎಲ್ಲ ತೆಗೆದು ಬಿಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿ, ಎಲ್ಲ ಹೊರಗೆ ಹಾಕ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿ. ನಂತರ ಒಂದೊಂದು ಲೋಕ ಅಲ್ಲಿ ಆಯಾ ದೇವತೆಗಳ ದೇವರು ಇದ್ದಾರೆ, ಅದು ನಮ್ಗೆ ಕಾಣ್ತಾ ಇಲ್ಲ, ಅವರ ಎಕ್ಸಿಸ್ಟೆನ್ಸ್ ನಾವು ಫೀಲ್ ಆಗಬೇಕು. ಆ ರೀತಿಯಲ್ಲಿ ಅದು ಚಿಂತನೆ ಮಾಡ್ತಾ ಮಾಡ್ತಾ ಬರೋಣ, ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ ಇಲ್ಲಿ. ಆ ರೀತಿಯಲ್ಲಿ ಮೊದಲು ತೇಳಿದ 4 ದ್ವಾರದಲ್ಲಿ ನಂದ ಸುನಂದನ ಮೊದಲಾದ 8 ಜನ ಆದಿದೇವನ ಪ್ರಥಮ ದ್ವಾರದಿಹರು. ಆ 4 ದ್ವಾರಗಳಲ್ಲಿ ಅದರಲ್ಲೂ ಪ್ರಥಮ ದ್ವಾರದಲ್ಲಿ ವಿಶೇಷವಾಗಿ ನಂದ ಸುನಂದನಾದಿ ಎಲ್ಲಾ ದೇವತೆಗಳೆಲ್ಲ ನಿಂತಿದ್ದಾರೆ ಪಾರ್ಷದರು. ಈ ರೀತಿಯಾಗಿ ನೀವು ನಿತ್ಯವೂ ಕೂಡ ಬೆಳಿಗ್ಗೆಯೋ ಮಧ್ಯಾಹ್ನವೋ ಸಾಯಂಕಾಲವೋ ನಿಮಗೆ ಆದ ಸಮಯದಲ್ಲಿ, ಆದಷ್ಟು ಬೆಳಿಗ್ಗೆ ಆದರೂ ಉತ್ತಮ, ಈ ರೀತಿಯಾಗಿ ಪ್ರಶಾಂತವಾಗಿ ಉಸಿರಾಟವನ್ನು ಇಟ್ಟುಕೊಂಡು ಮನಸ್ಸಿನಲ್ಲೇ ಚಿಂತನೆ ಮಾಡ್ತಾ ಬನ್ನಿ. ಒಂದು ವಾರ ಮಾಡಿ ನಿಮ್ಮ ಬಾಯಿಯಿಂದ, ಮತ್ತು ನೀವೇ ನನಗೆ ಮೇಲ್ ಕಳಿಸಿದ್ರೆ ನೋಡಿ, ಆಚಾರ್ಯರೇ ಬಹಳ ಚೆನ್ನಾಗಿದೆ, ಇದರಿಂದ ನಮಗೆ ಎಲ್ಲ ಟೆನ್ಷನ್ಸ್ ಪರಿಹಾರ ಆಗ್ತಾ ಇದೆ ಅಂತ ನೀವೇ ಹೇಳ್ತೀರಾ, ಜೀವನದಲ್ಲಿ ಅದೇನೋ ಗೊತ್ತಿಲ್ಲದ ಒಂದು ಹೊಸ ಸುಖ ಶುರುವಾಗುತ್ತೆ, ಪ್ರಶಾಂತತೆ ಶುರುವಾಗುತ್ತೆ, ಆ ಭಗವಂತನಲ್ಲೇ ಮನಸ್ಸಿಡುವ ಭಾಗ್ಯ ಸಿಗುತ್ತೆ, ಜೀವನವೇ ಬದಲಾಗಿ ಹೋಗುತ್ತೆ. ಯಾಕಿಷ್ಟು ಕಾಲ ನಮಗೆ ಸಿಕ್ಕಿಲ್ಲ, ಕೇಳಿದ್ದನ್ನು ಅನುಷ್ಠಾನ ಕೇಳಲಿಲ್ಲ, ಅದಕ್ಕೆ ಈ ಥರ ಆಗಿದೆ ನಮ್ಮ ಬದುಕಿಲ್ಲ, ಇನ್ನಾದರೂ ಅನುಷ್ಠಾನ ಕೇಳೋಣ, ಅದನ್ನು ಹೇಳ್ತಾರೆ. ಇದರ ಮೇಲೆ 3 ಮಂಡಲ ಉಂಟು ಕೇಳಿ. ಆ ಹೃದಯ ಕಮಲ ಸುತ್ತು 4 ದ್ವಾರಗಳು, ಮೇಲೊಂದು ದ್ವಾರ, ಆ ದ್ವಾರದ ಮೇಲೆ 3 ಮಂಡಲಗಳಿವೆ. ಆ ಮಂಡಲಗಳು ಯಾವ್ದಾವುದು ಅಂದರೆ ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ, ಒಂದರ ಮೇಲೊಂದು ನಿಂತಿವೆ. ಸೂರ್ಯಮಂಡಲದಲ್ಲಿ ಸೂರ್ಯಾಂತರ್ಗತ ಸವಿತೃನಾಮಕ ನಾರಾಯಣ ನಿಂತಿದ್ದಾನೆ, ಚಂದ್ರಮಂಡಲದಲ್ಲಿ ಚಂದ್ರಾಂತರ್ಗತ ದಧಿಭಾವನ ಹಯಗ್ರೀವ ನಿಂತಿದ್ದಾರೆ, ಅಗ್ನಿಮಂಡಲದಲ್ಲಿ ಅಗ್ನ್ಯಂತರ್ಗತ ಪರಶುರಾಮ ನಿಂತಿದ್ದಾನೆ. ಇಷ್ಟಾಯಿತಾ? ಇನ್ನೂ ಇಲ್ಲ, ಸರಿಯಾಗಲಿಲ್ಲ, ಇನ್ನೂ ಇದೆ, ತುಂಬಾ ಇದೆ ಹೇಳುತ್ತಾರೆ. ಮತ್ತಿದರ ಮೇಲೆ ವಿಶಾಲ ದೇಶ ಉಂಟು. ಆ 3 ಮಂಡಲದ ಮೇಲೆ ನಮ್ಮ ಎದೆಯಲ್ಲಿ ತುಂಬಾ ಒಳ್ಳೆ ದೊಡ್ಡ ಪ್ರದೇಶ ಇದೆಯಂತೆ, ನೋಡಿದವರು ಹೇಳ್ತಾ ಇದ್ದಾರೆ. ಆ ಪ್ರದೇಶದಲ್ಲಿ 100 ಕಂಬದ ತೇರು ಉದಯಾರ್ಕ ಅನಂತದಂತೆ ಪೊಳಗುವುದು. ಉದಯಿಸುವ ಅರ್ಕ, ಉದಯಾರ್ಕ ಅಂದ್ರೆ ಉದಯಿಸಿದ ಅರ್ಕ ಸೂರ್ಯ, ಅದರ ಅನಂತ ಅಂದ್ರೆ ಅನಂತ ಸೂರ್ಯ ಪ್ರಕಾಶದಿಂದ ಹೊಳೆಯುತ್ತಾ ಇದೆ ನಮ್ಮ ಹೃದಯದಲ್ಲಿ. 3 ಮಂಡಲದ ಮೇಲೆ 100 ಕಂಬದ ತೇರಿದೆ, ಬೇಕಾದ್ರೆ ಲೆಕ್ಕ ಮಾಡಿ ನೋಡಿ ಅಂತ ಹೇಳ್ತಾರೆ. 100 ಕಂಬದ ತೇರು ನಾವೆಲ್ಲಿ ನೋಡಲಿಲ್ಲ, ಎಲ್ಲಾದರೂ ಇದೆಯಾ ಭೂಮಂಡಲದಲ್ಲಿ? ಇದ್ರೆ ಅದನ್ನ ಟೆಂಪ್ಲೇಟ್ ಆಗಿ ಮನಸ್ಸಲ್ಲಿ ಚಿಂತನೆ ಮಾಡ್ಲಿಕ್ಕೆ ಆಗುತ್ತಲ್ಲ ಅಂದ್ರೆ ಒಮ್ಮೆ ಜಗನ್ನಾಥದಾಸರ ಸನ್ನಿಧಾನಕ್ಕೆ ಭೇಟಿ ಕೊಡಿ, ಅಲ್ಲಿ ರಥ ಮಾಡಿಸಿದ್ದಾರೆ, 100 ಕಂಬದ ರಥ ಚೆನ್ನಾಗಿ ಮಾಡಿಸಿದ್ದಾರೆ, ಇದೇ ಚಿತ್ರಣೆ ಕೊಡುತ್ತಾರೆ. ಈಗ ಅರ್ಥ ಆಯಿತು ದಾಸರ ಪದ, ನಮ್ಮ ಹೃದಯದಲ್ಲಿ ರಥ, ಅಲ್ಲಿ ಭಗವಂತ ಇದ್ದಾನೆ. ದಾಸರು ಶ್ರೀನಿವಾಸನ ದರ್ಶನಕ್ಕೆ ಹೋದಾಗ ಶ್ರೀನಿವಾಸನ ಪ್ರಾರ್ಥನೆ ಮಾಡುತ್ತಾರೆ, ಬಾರಯ್ಯ ಅಂತ. ರಥದಿಂದ ರಥಕ್ಕೆ ಬಾರಯ್ಯ ಹರಿಯೇ ಅಂತ ಕರೀತಾರೆ, ನಮಗೆ ಅರ್ಥವೇ ಆಗಲ್ಲ. ಇದ್ದದ್ದೇ ಒಂದು ರಥ, ಅಲ್ಲಿ ಶ್ರೀನಿವಾಸ ಕೂತಿದ್ದಾನೆ, ಇವರೇನು ರಥದಿಂದ ರಥಕ್ಕೆ ಬಾರಯ್ಯ ಅಂತ ಕರೆದರಲ್ಲ, ಯಾವ ರಥದಿಂದ ಎಲ್ಲಿಗೆ ಬರಬೇಕು? ಈಗ ಅರ್ಥ ಆಗುತ್ತೆ, ನಮ್ಮ ಹೃದಯದಲ್ಲೇ ರಥ ಇದೆ. ಗೋಪಾಲದಾಸರು ತಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಯನ್ನ ಎದುರಿಗಿರುವ ಆ ರಥದಲ್ಲಿರುವ ಭಗವಂತನ ಮೂರ್ತಿಗೆ ಐಕ್ಯ ಚಿಂತನೆ ಮಾಡಿ ಇಲ್ಲಿಂದ ಅಲ್ಲಿಗೆ ಬಾರಯ್ಯ ಅಂತ ಕರೆದು ಬಾ ಅಂತ ಹೇಳಿದಾಗ 8ರವರೆಗೆ ಆನೆ ದೂಡಿದರೂ ಕೂಡ ಬಾರದೇ ಇರುವಂತಹ ರಥ ಸರಸರ ಸರಸರ ಓಡಿ ಬಂತು. ಅದಕ್ಕೆ ಅವನ ಸಂಕಲ್ಪ ಇದ್ರೆ ಏನಾದರೂ ಆಗಿಬಿಡುತ್ತೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. 100 ಕಂಬದ ತೇರು ಉದಯ ಅರ್ಕ ಅನಂತದಂತೆ ಪೊಳಗುವುದು. ನಮಗೆ ಅದು ಗೊತ್ತಿಲ್ಲದ ಸಬ್ಜೆಕ್ಟ್, ಗೊತ್ತಿಲ್ಲ, ಹೇಳುವ ನಾಥನಿಲ್ಲ, ಅನುಭವಿಸಬೇಕು, ಒಳಗೊಳಗೆ ನೋಟದಿಂದ ಚಿಂತನೆ ಮಾಡಬೇಕು ಅಂತ ಹಂಬಲ ಮೊದಲೇ ಇಲ್ಲ. ಮತ್ತೆ ನಮ್ಮನ್ನು ಉದ್ಧಾರ ಮಾಡೋರು ಯಾರು? ನನ್ನ ಸೇರಿಸಿಕೊಂಡು ಹೇಳ್ತಾ ಇದ್ದೇನೆ. ಶೇಷದಾಸರು ಬಂದರು, ಇದು ಹೇಳಿದ್ದಕ್ಕೆ ನಮಗೆ ಸಾಧ್ಯ ಆಯಿತು, ಒಬ್ಬರಿಗೊಬ್ಬರು ಹೇಳಿಕೊಂಡು ಸಂತೋಷ ಪಡ್ತಾ ಇದ್ದೇವೆ, ಇಳಿದಿದ್ರೆ ಗತಿ ಏನು? ಇಷ್ಟು ವಿಸ್ತಾರವಾಗಿ ಈ ವಿರಾಟ್ ರೂಪದ ಪರಿಚಯ ಎಲ್ಲರೂ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಮಾಡಿದ್ದಕ್ಕೆ ವ್ಯಾಖ್ಯಾನ ರೂಪದಲ್ಲಿ ಪುರಂದರದಾಸರು, ವಿಜಯದಾಸರು, ಭಾಗವತದಲ್ಲಿ ಎಲ್ಲ ಹೇಳಿದ್ದನ್ನೇ ಇವರು ಹೇಳಿದ್ದು. ಆದರೆ ಇಲ್ಲಿ ಫಲಗಳು ಎಲ್ಲವೂ ಕೂಡ ಕೆಲವು ಇವರ ಅನುಭವದ ಮಾತುಗಳನ್ನು ಸೇರಿಸಿ ಅದ್ಭುತವಾಗಿ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳುತ್ತಾರೆ. ಆ ರಥಕ್ಕೆ ಚಿನ್ನದ ದಾಮದಿಂದ ವಿರಾಜಿಸುವ ಘಂಟಾನಾದದಿಂದ ಎಸವುತ್ತಿದೆ, ಮುತ್ತಿನ ಗೊಂಚಲದಿಂದ ಬೆಳಗುತ್ತಿದೆ ಚಂದ್ರ ಪ್ರಕಾಶದಂತೆ. ಅದಕ್ಕೆ ಬಂಗಾರದ ಹಗ್ಗ ಕಟ್ಟಿದ್ದಾರೆ. ಆ ಬಂಗಾರದ ಹಗ್ಗ ಅದಕ್ಕೆ ತಕ್ಕಂತ ಬಂಗಾರದ ಗಂಟೆಗಳಿಗೆ ಕಟ್ಟಿದ್ದಾರೆ, ಗಂಟೆಗಳೆಲ್ಲ ಕಟ್ಟಿದ್ದಾರೆ. ಆ ಗಂಟೆಗಳೆಲ್ಲ ಕೂಡ ಒಳ್ಳೆ ನಾದಗಳಿಂದ ಚೆನ್ನಾಗಿ ಆ ರಥ ಕದಲತಾ ಇದೆ ಒಳಗೆ. ಅದು ಕದಲದೇ ಇರುವ ಡಮ್ಮಿ ರಥ ಅಲ್ಲ, ದೇವ ಕೂತಿದ್ದಾನೆ, ದೇವತೆಗಳೇ ಆ ರಥದ ಆಕೃತಿಯಲ್ಲಿ ಅಲ್ಲಲ್ಲಲ್ಲಿ ನಿಂತಿದ್ದಾರೆ. ಆ ರಥದಿಂದ ಶಬ್ದ ಬರ್ತಾ ಇದೆ ಅದ್ಭುತವಾಗಿ. ಹೇಳುತ್ತಾರೆ, ಮುತ್ತಿನ ಗೊಂಚಲದಿಂದ ಬೆಳಗುತ್ತಿದೆ. ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲಾ ಕಡೆ ಮುತ್ತಿನ ಗೊಂಚಲಗಳು ಕಟ್ಟಿದ್ದಾರೆ ಚಂದ್ರಪ್ರಕಾಶದಂತೆ. ಏನು, ಸಾವಿರಾರು ಕೋಟ್ಯಂತರ ಚಂದ್ರರು ಒಂದು ಸಲ ಹೊಳೆದರೆ ಹೇಗಿರುತ್ತೋ ಆ ಥರ ಬರ್ತಾ ಇದೆ. ಇಲ್ಲಿ ಚಂದ್ರ ಸೂರ್ಯ ಎರಡು ಹೋಲಿಕೆ ಕೊಟ್ಟರು. ಸೂರ್ಯನಂತೆ ಹೊಳೆಯುತ್ತಾ ಇದೆ, ಚಂದ್ರನಂತೆ ಬೆಳಗ್ತಾ ಇದೆ ಅಂದರು. ಅಂದರೆ ಸೂರ್ಯ ಚಂದ್ರರು ಒಂದು ಕಡೆ ಇರುವುದು ಅಸಾಧ್ಯ. ಸೂರ್ಯ ಕೊಡುವುದು ತಾಪ, ಚಂದ್ರ ಕೊಡುವುದು ತಾಪ ಪರಿಹಾರಕ ಚಂದ್ರ, ಇಬ್ಬರಿಂದ ಬೆಳಕೆ ಬರುತ್ತೆ. ಆದರೆ ಸೂರ್ಯನಿಂದ ಬಿಡುವ ಬೆಳಕು ತಾಪ ಕೊಡುತ್ತೆ, ಚಂದ್ರನಿಂದ ಬಿಡುವ ಬೆಳಕು ತಾಪ ಪರಿಹಾರ ಮಾಡುತ್ತೆ. ಆದರೆ ಚಂದ್ರನ ಬೆಳಕು ಅಷ್ಟು ಕತ್ತಲನ್ನು ಪರಿಹಾರ ಮಾಡಲ್ಲ, ಸೂರ್ಯನ ಬೆಳಕೆ ವಿಶೇಷ ಕತ್ತಲನ್ನು ಪರಿಹಾರ ಮಾಡುತ್ತೆ. ಈ ರಥ ಹೇಗಿದೆ, ರಥದೊಳಗಿರುವ ಸ್ವಾಮಿ ಹೇಗಿದ್ದಾನೆ, ನಮ್ಮ ಹೃದಯದೊಳಗಿರುವ ಅಜ್ಞಾನದ ಕತ್ತಲನ್ನ ಹೋಗಲಾಡಿಸುವ ಅದ್ಭುತ ಕಾಂತಿ, ಅನಂತ ಕೋಟಿ ಸೂರ್ಯರ ಕಾಂತಿ ಇದೆ, ಆದರೆ ತಾಪ ಕೊಡತಾ ಇಲ್ಲ. ಚಂದ್ರನಂತೆ ಒಳ್ಳೆ ಬೆಳದಿಂಗಲು ಕೊಡತಾ ಇದ್ದಾನೆ, ಮನಸ್ಸಿಗೆ ಸಂತೋಷವೂ ಕೊಡ್ತಾ ಇದ್ದಾನೆ. ಇತ್ತ ಅಜ್ಞಾನವೆಂಬ ಕತ್ತಲನ್ನು ಪರಿಹಾರ ಮಾಡುತ್ತಾನೆ, ತಾಪ ಪರಿಹಾರ ಮಾಡಿ ನಮ್ಮ ಜೀವನದ ತಾಪವನ್ನೇ ಪರಿಹಾರ ಮಾಡುವ ಅದ್ಭುತ ಚಂದ್ರಕಾಂತಿಯಿಂದಲೂ ಬೆಳಗ್ತಾ ಇದ್ದಾನೆ ಈ ಭಗವಂತ ರಥದಲ್ಲಿ. ಆ ರಥ ಆ ರೀತಿ ಕಾಣತಾ ಇದೆ. ಇಂಥ ರಥದಲ್ಲಿ ಯಾರು ಕೂತದ್ದು ಅಂದ್ರೆ ಹೇಳುತ್ತಾರೆ, ಮುದದಿ ಶೋಭಿತವಾದ ರಥದ ಮಧ್ಯ ಅದ್ಭುತವಾದ ಮಹಿಮ ಪ್ರಾಜ್ಞಾನಾಮಕ ತಾನು ವಿಧಿಭವಾದಿಗಳಿಂದ ಪೂಜೆಗೊಳ್ಳುತ್ತಾ. ಈ ರೀತಿಯಲ್ಲಿ ಆ ಪ್ರಾಜ್ಞಾನಾಮಕ ಭಗವಂತ, ಬಿಂಬನಾಮ ಭಗವಂತ, ಪ್ರಾಜ್ಞ, ವಿಶ್ವಂಭರ, ಹರಿ ಅಂತ ಈ ಅಚ್ಯುತ ಅಂತ ಹೆಸರಿಟ್ಟುಕೊಂಡ ಈ ಭಗವಂತ ಬ್ರಹ್ಮಾದಿ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಳ್ತಾ, ಒದಗಿ ತುತಿಪ ಜನಕ್ಕೆ ಅಭಯ ಕೊಡುವನಾಗಿ ಈ ತರದಿ ನಿಂದಿಹ್ಯ ಕರುಣಾವನಧಿ ಹರಿ. ಯಾರಾದರೆ ಹೃದಯದಲ್ಲಿ ಭಗವಂತ ಹೀಗೆ ನಿಂತಿದ್ದಾನೆ ಅಂತ ತಿಳಿದು ತಲೆಬಾಗಿ ಸ್ತೋತ್ರ ಮಾಡುತ್ತಾರೋ, ಹೇ ಸ್ವಾಮಿ ಅಂತ ಸ್ತೋತ್ರ ಮಾಡುತ್ತಾರೋ, ಅವರಿಗೆ ಅಭಯ ಕೊಡತಾನಂತೆ. ಅಭಯ, ತನ್ನ ಅದ್ಭುತವಾದ ಚಿಂತನೆಯ ಅಭಯ ಕೊಟ್ಟು ತನ್ನ ಪಾದದಲ್ಲಿ ಸನ್ನಿಧಾನದಲ್ಲಿ ತಾನು ಇಟ್ಟು ಬಿಡುತ್ತಾನೆ. ಸಜ್ಜನರ ಸಂಘ ಎಂಬ ಭದ್ರವಾದ ಗೂಡಿನಲ್ಲಿ ನಮ್ಮನ್ನು ಬಚ್ಚಿಟ್ಟು ಬಿಡುತ್ತಾನೆ ಭಗವಂತ. ಇದು ಅಭಯ ಅಂದ್ರು. ಸಂಸಾರದಲ್ಲಿ ನಮಗೆ ಅಭಯ ಭಗವಂತ ಹೇಗೆ ಕೊಡ್ತಾನಪ್ಪ ಅಂದ್ರೆ, ನಮ್ಮನ್ನು ಒಂಟಿಯಾಗಿ ಬಿಟ್ಟರೆ ನಮಗೆ ನಾಥರಿರಲ್ಲ, ಅದಕ್ಕೆ ದೇವರನ್ನು ತೋರುವ ಸಜ್ಜನರ ಸಂಪರ್ಕ ಕೊಟ್ಟು ನಮ್ಮ ಹಿಂದೆ ಬೆನ್ನಲ್ಲಿ ಬೆತ್ತದಿಂದ ಬಾರಿಸಿ ಸಾಧನೆ ಮಾಡಿಸುವಂತಹ ಸಜ್ಜನರು ಯಾರಿದ್ದಾರೆ, ಅಂಥ ಮಹಾನುಭಾವರ ಮಧ್ಯೆ ಹಾಕಿ ಅವರ ಅಭಿಮಾನ ನಮ್ಮ ಮೇಲೆ ಅವರಿಗೆ ಅಭಿಮಾನ ಬೆಳೆಸಿ ಅವರು ನಮ್ಮ ಬಗ್ಗೆ ಭಗವಂತನ ಪ್ರಾರ್ಥನೆ ಮಾಡುವಂತೆ ಮಾಡಿ ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ, ದೊಡ್ಡವರು ನಮಗಿಂತ ದೊಡ್ಡವರು ಪ್ರಾರ್ಥನೆ ಮಾಡಿದರೆ ಭಗವಂತ ಬೇಗ ಒಲಿತಾನೆ. ಅದು ಹೇಗೆ ಮಾಡುತ್ತಾನೆ? ಅವನೇ ಆ ದೊಡ್ಡವರನ್ನ ನಮಗೆ ಸಂಪರ್ಕ ಮಾಡಿಸಿ ನಮ್ಮ ತಲೆ ಬಗ್ಗಿಸಿ ಸೇವೆ ನಮ್ಮಿಂದ ಮಾಡಿಸಿ ಆ ದೊಡ್ಡವರಿಗೆ ನಮ್ಮ ಮೇಲೆ ಕರುಣೆ ಕೊಡಿಸಿ ಏಕಾಂತದಲ್ಲಿ ಭಗವಂತನಲ್ಲಿ ನಮಗಾಗಿ ಪ್ರಾರ್ಥನೆ ಮಾಡುವಂತೆ ಮಾಡಿ ತಾನೇ ಅನುಗ್ರಹ ಮಾಡುತ್ತಾನೆ. ಇದಯ್ಯ ಈ ಹೃದಯದಲ್ಲಿ ಕೂತ ಸ್ವಾಮಿ ಮಾಡುವ ಕರುಣೆ ಎಂದರು. ಪ್ರಾದೇಶ ಪರಿಮಿತ ಹರಿ ತಾನು ನಿಂದು ಈ ದೇಹದ ಅಕ್ಷಿಪನು ನಾಳದಲ್ಲಿ ನಿಂತು. ಇನ್ನ ಈತ ಅಗ್ರೇಶನಾದ ರಥದಲ್ಲಿ ನಿಂತ ಸ್ವಾಮಿ ಅಗ್ರೇಶ ಪ್ರಾಜ್ಞ ವಿಶ್ವಂಭರ ಹರಿಯಂತ ಕರೆಸುವ ಮೂರ್ತಿಯಾದರೆ ಇವನ ಪರಿಮಾಣವೆಷ್ಟು? ಅಂದರೆ ಹೆಬ್ಬೆರಳಿನಷ್ಟು. ಮೂಲೇಶ ಹೆಬ್ಬೆರಳಿನ ಅಗ್ರಣ ಗಾತ್ರದವ, ಅಗ್ರೇಶ ಹೆಬ್ಬೆರಳಿನ ಗಾತ್ರದವ, ಜೀವ ಆಕಾರದ ಮೂರ್ತಿ. ಯದ್ಯಪಿ ಪ್ರಾದೇಶ ಮೂಲೇಶ ಅಗ್ರೇಶ ಮೂವರನ್ನೂ ಬಿಂಬ ಅಂತ ಕರೀತಾರೆ, ಆದರೆ ಪ್ರಧಾನವಾಗಿ ಬಿಂಬ ಅಂತ ಕರೆಸಿಕೊಳ್ಳುವ ಯಾರು ಅಂತ ಹೇಳಿದರೆ ಅಗ್ರೇಶ. ನಂತರ ಪ್ರಾದೇಶ ಹೇಗಿದ್ದಾನೆ? ತಾನು ಈ ಪ್ರದೇಶ ಪೂರ್ಣವಾಗಿ ನಿಂತವ ಪ್ರಾದೇಶ, ಯಾವುದು ಹೃದಯ ಪ್ರದೇಶದಲ್ಲಿ ನಿಂತವ. ಈ ದೇಹ ರಕ್ಷಿಪನು ನಾಳದಲ್ಲಿ ನಿಂತು, ಈ ಸುಷುಮ್ನ ನಾಡಿಯಲ್ಲಿ ನಿಂತು ಈ ದೇಹವನ್ನು ರಕ್ಷಣೆ ಮಾಡುತ್ತಾನೆ. ಯಾರು? ಪ್ರಾದೇಶ ನಾಮಕ ಭಗವಂತ. ಈ ರೀತಿಯಾಗಿ ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ. ಇವತ್ತು ಗೊತ್ತಾಯಿತು ಅಲ್ವಾ? ಆದರೆ ಇಷ್ಟು ಕಾಲ ಬರೇ ಎಲ್ಲಾ ಸಾಧನೆ ಮಾಡಿದ್ದಾಯಿತು, ಕರ್ಮಗಳನ್ನು ಮಾಡ್ತಾ ಬಂದವು, ಒಳಗೆ ದೇವರು ಹೇಗಿದ್ದಾರೋ ತಿಳ್ಕೊಳ್ಳಿಲ್ಲ. ಸೋ ವಾಟ್ ಅಂತ ಕೇಳ್ತೀರಾ? ಒಳಗಿರತಕ್ಕಂತಹ ದೇವರು ಹೇಗಾದ್ರೂ ಇರಲಿ, ನಾವು ಸ್ನಾನ ಸಂಧ್ಯಾ ಪೂಜಾ ಕರ್ಮ ಅನುಷ್ಠಾನ ಏನ್ ಮಾಡ್ತೀವೋ ಮಾಡ್ತಾ ಇದೀವು, ಈಗಲೂ ಹಾಗೆ ಮಾಡ್ತೀವಪ್ಪ. ನೀವು ಸುಳಾದಿ ಹೇಳಿದರೂ ಕೂಡ ನಾವು ಕೇಳಿ ಬಿಡ್ತೇವಷ್ಟೇ ಹೊರತು ಚಿಂತನೆ ಮಾಡಲ್ಲ. ದೇವರು ಒಳಗೆ ಹೇಗಿದ್ರೆ ನಮಗೇನು, ಬೆಳಿಗ್ಗೆದ್ದು ಸ್ನಾನ ಸಂಧ್ಯಾ ಪೂಜಾ ಇದು ಮಾಡುವುದರಲ್ಲೇ ನಮ್ಮ ತಾತ್ಪರ್ಯ, ಅಷ್ಟೇ ಮಾಡಿಕೊಂಡು ಬದುಕಿರ್ತೇವೆ ಅಂತ ಹೇಳ್ತೀರಾ? ಅದನ್ನು ಹೇಳುತ್ತಾರೆ. ವಿಧಿಭವ ಸುರರಿಂದ ವಂದಿತನಾಗಿ ಹರಿ ಹೃದಯದೊಳಗೆ ಇರಲು ತಿಳಿಯದಲೇ. ಈ ರೀತಿಯಾಗಿ ಭಗವಂತ ನಿಂತಿರುವ ಕಾಲಕ್ಕೆ ಆತನ ಕಡೆ ಗಮನವೇ ಕೊಡದೆ, ಕೇರ್ ನಾಟ್ ಅಂತ ಆತನ ಮುಖವೂ ನೋಡದೆ, ವಿಧಿಭವ ಸುರರಿಂದ ವಂದಿತನಾಗಿ ಹರಿ ಹೃದಯದೊಳಗೆ ಇರಲು ತಿಳಿಯದಲೇ ಉದಯಾಸ್ತಮಾನ ಬರಿದೆ ಸಾಧನ ಮಾಡುವನ್ನ ಹದುಳತನಕ್ಕೆ ನಾನೇನೆಂಬೆನು. ಬರೀ ಸಾಧನೆ, ಸ್ನಾನ ಮಾಡಿದ್ದೇ ಮಾಡಿದ್ದು, ಸಂಧ್ಯಾವಂದನೆ ಮಾಡಿದ್ದೇ ಮಾಡಿದ್ದು, ಪೂಜಾ ಮಾಡಿದ್ದೇ ಮಾಡಿದ್ದು. ತಾತ್ಪರ್ಯ ಅವೆಲ್ಲ ಬಿಡಿ ಅಂತಲ್ಲ, ಅದರ ಜೊತೆಗೆ ಇದು ಒಳಗೆ ಸೇರಿರಬೇಕು. ಈ ಜ್ಞಾನವಿಲ್ಲದೆ ಏನೇನು ಕರ್ಮಾನುಷ್ಠಾನ ಮಾಡಿದರೆ ಅದನ್ನ ಸ್ವಾಮಿ ಮುಖವೆತ್ತಿ ನೋಡನು ಎಂದಿಗನ್ನ ಅಂತಾರೆ. ಯಾವಾಗ? ಹಾಗಾದ್ರೆ ಇಷ್ಟು ಕಾಲ ಮಾಡಿದ್ದು ದೇವರು ನೋಡಲ್ಲ ಅಂದ್ರೆ ಇಲ್ಲ, ಗೊತ್ತಿಲ್ಲ, ಇಂಥದ್ದೊಂದು ಇರುತ್ತೆ ಅಂತ ಗೊತ್ತಿದ್ದಿಲ್ಲ. ಆದ್ದರಿಂದ ನಾವು ಏನು ಸಾಧನೆ ಮಾಡಿದ್ರು ಭಗವಂತ ಸ್ವೀಕಾರ ಮಾಡಿದ. ಈಗ ಈ ಜ್ಞಾನ ಗಂಗೆ ಹರಿದು ಬರುತ್ತಾ ಇದೆ. ಇದು ಬರುವಾಗ ಏ ಸಾಕು, ನಮ್ಮ ಜೀವನ ಸಾಕಪ್ಪ, ಈ ಗೋಳೆಲ್ಲ ಯಾರಿಗೆ ಬೇಕಾಗಿದೆ? ಈ ಏನೋ ದಾಸರಂತೆ, ಈ ಸುಳಾದಿಯಂತೆ, ಏನೋ ಒಳಗೆಲ್ಲ ಲೋಕಗಳಂತೆ, ದೇವರು ಹೀಗಿರ್ತಾರಂತೆ, ಇವೆಲ್ಲ ಯಾರೀ ಚಿಂತನೆ ಮಾಡ್ತಾರೆ? ಇದೆಲ್ಲ ದೇವತೆಗಳಿಗೆ, ಮನುಷ್ಯರಿಗೆಲ್ಲ ನಾವು ಪ್ರವಚನ ಕೇಳಬೇಕು ಬಿಡಬೇಕು, ಅದಕ್ಕೆ ನಮ್ಮ ಜೀವನ ಇರೋದು ಅಂತ ಹೇಳಿ ಬರೇ ಕರ್ಮ ಅನುಷ್ಠಾನ. ಈ ಜ್ಞಾನ ಬಂದರೂ ಅನುಷ್ಠಾನಕ್ಕಿಡದೆ ಅದನ್ನು ಕಾಲಿಲಿ ಒತ್ತು ಯಾರು ಬರೇ ಕರ್ಮ ಅನುಷ್ಠಾನಕ್ಕೆ ಹೋಗ್ತಾರೋ ಅಂಥವರ ಮುಖ ನೋಡನು ಗುರು ವಿಜಯ ವಿಠಲರೇಯ, ಮುಖವೆತ್ತಿ ನೋಡನು ಎಂದಿಗನ್ನ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ವಿಧಿಭವ ಸುರರಿಂದ ವಂದಿತನಾಗಿ ಹರಿ ಹೃದಯದೊಳಗೆ ಇರಲು ತಿಳಿಯದಲೇ ಉದಯಾಸ್ತಮಾನ ಬರಿದೆ ಸಾಧನ ಮಾಡುವನ್ನ ಹದುಳ ತನಕೆ ನಾನೇನೆಂಬೆನು. ಉದಯಾರ್ಕ ಪ್ರಭಾ ಗುರು ವಿಜಯ ವಿಠಲನ್ನ ಒದಗಿ ಬೇಡಿಕೋ ತೃಪ್ತನಾಗು ಎಂದು. ಈ ರೀತಿಯಲ್ಲಿ ಹೃದಯದಲ್ಲಿ ಅದ್ಭುತ ಸ್ವರ್ಗಲೋಕ ಎಂಥ ಚೆನ್ನಾಗಿದೆ ನೋಡಿ, ಅಷ್ಟು ಚೆನ್ನಾಗಿದೆ. ಇಂಥ ರೂಪವನ್ನ ನಾವು ನಿತ್ಯವೂ ಮನಸ್ಸಿನಲ್ಲಿ ಚಿಂತನೆ ಮಾಡಿ ತಲೆಬಾಗಿ ನಮಸ್ಕಾರ ಮಾಡಿದರೆ ನಮಗೇ ಬರಲ್ಲವ ಸಾಕಯ್ಯ ಚೂರಾದರೂ ಸಾಧನೆ ಮಾಡಿದೆ ಎಂಬ ವಿಶೇಷ ಅನುಸಂಧಾನ ಬರಲ್ಲವ? ಅದು ಕೊಡ್ತಾ ಇದ್ದಾರೆ ದಾಸರು. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಿಮಗೆ ಡೌನ್ಲೋಡ್ ಮಾಡುವುದರಲ್ಲಿ 2-3 ದಿವಸಗಳಿಂದ ತೊಂದರೆ ಬರ್ತಾ ಇದೆ. ಅಷ್ಟಕ್ಕೆ ಮೊದಲು ಚೆನ್ನಾಗಿತ್ತು ಅಂತ ಎಲ್ಲರೂ ಮೇಲ್ಸ್ ಕಳಿಸಿದ್ದಾರೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಯಾಕೆಂದರೆ ಸರ್ವರಲ್ಲಿ ಎಲ್ಲರೂ ಕೂಡ ಒಮ್ಮೆಲೆ ಡೌನ್ಲೋಡ್ ಮಾಡ್ತಾ ಇರುವ ಕಾಲಕ್ಕೆ ಸರ್ವರ್ ಪ್ರಾಬ್ಲಮ್ ಬರ್ತಾ ಇದೆ. ಅದು ಹೇಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕೆಂಬುದು ನೋಡಿ, ಅತಿ ಶೀಘ್ರದಲ್ಲೇ ನಿಮಗೆ ಎಲ್ಲ ಡೌನ್ಲೋಡ್ ಮಾಡುವಂತೆ ಆಗುತ್ತೆ. ಸದ್ಯಕ್ಕೆ ಡೌನ್ಲೋಡ್ ನಿಧಾನವಾಗಿ ಆಗ್ತಾ ಇರುತ್ತೆ, ಪೂರಾ ಆಗದೇನೆ ನಿಂತಿರಲ್ಲ, ಚೂರು ನಿಧಾನವಾಗಿ ಆಗುತ್ತೆ. ಎಲ್ಲರೂ ಒಂದೇ ಸಮಯದಲ್ಲದೆ ಆಯಾ ಬೇರೆ ಬೇರೆ ಸಮಯದಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ನೋಡಿಕೊಂಡ್ರೆ ನಿಮಗೆಲ್ಲ ಸರಿಯಾಗಿ ಸಿಗುತ್ತೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಆದಷ್ಟು ಈ ದಾಸರಾಯರ ಅರಣ್ಯಕಾಚಾರ್ಯರ ವಾಗಮೃತವನ್ನು ಎಲ್ಲರಿಗೂ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆದಿಯಲ್ಲಿ ಹಂತದಲ್ಲಿ ನಾನಾ ತೊಂದರೆಗಳು ಬರ್ತಾ ಇರಬಹುದು, ಅದನ್ನು ನಾವು ಸಹನ ಮಾಡಬೇಕಾಗುತ್ತೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕಾಗಿ ವಿನಂತಿ. ಶ್ರೀಕೃಷ್ಣ.